பிரணம்ய சிரசா குருன் வியாகரிஷே யதாபோசம் விஷ்ணு தத்துவ விநிர்ணயம் ஓம் சதாகமைக விக்னேயம் சமதீத க்ஷராட்சரம் நாராயணம் சதா வந்தே நிர்தோஷாசேஷ சத்குணம். ಹೇಳಿದ್ರು ಇದರಲ್ಲಿ ಎಲ್ಲ ದೃಷ್ಟಾಂತಗಳು ಸಹ ಅಭೇದ ಪರ ಅಂತ ಹೇಳಿ ಅಭೇದ ಪರ ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಎರಡು ದೃಷ್ಟಾಂತಗಳನ್ನು ವಿವರಣೆ ಮಾಡಿದರು. ಅನಂತರ ಸ್ವಂಕುಲಾಯಂ ಯಥಾಪೀತ ಪಕ್ಷೈ ಸ್ಯಾದೇವೀಶ್ವರ ಏಕೀಭಾವಿವಕ್ಷಾಯಾಂ ಸ್ವೇನೇತಿ ನಿರ್ದೇಶ ಸ್ಯಾತ್. ಅಲ್ಲಿ ಸ್ವಂ ಅಪೀತ ಅಂತಿದೆ, ಸ್ವೇನ ಅಪೀತ ಅಂತ ಇಲ್ಲ, ಅದರಿಂದಾಗಿನೇ ಅದು ಅಭೇದದ ವಿಚಾರ ಅಲ್ಲ, ಭೇದದ ವಿಚಾರ ಅಂತ ಹೇಳಿ. ಸ್ವಂ ಕುಲಾಯಂ ಯಥಾಪೀತ ಪಕ್ಷೀ ಸ್ಯಾತ್ ಏವಮೀಶ್ವರಂ. ಮನ ಇತಿ, ಇನ್ನು ಮನಸ್ಸು ಮತ್ತು ಪ್ರಾಣ ಅಂತ ಎರಡು ಪದ ಬಂದಿದೆ. ಮನಸ್ಸು ಅಂದರೆ ಮನಸ್ಸು, ಪ್ರಾಣ ಅಂದರೆ ಪ್ರಾಣ ಅಂತ ಹೇಳ್ತೇವೆ ಅಂದರೆ ಹಾಗಲ್ಲ. ಮನಸ್ಸು ಅಂದರೆ ಜೀವ, ಪ್ರಾಣ ಅಂದರೆ ಪರಮಾತ್ಮ. ಮನ ಇತಿ ಜೀವ, ಪ್ರಾಣ ಇತಿ ಪರಮಾತ್ಮ. ಯತ್ರಾಯಂ ಪುರುಷ ಸ್ವಪಿತಿ ನಾಮೇತಿ ತಯೋರೇವ ಪ್ರಸ್ತುತತ್ವ. ಅದಕ್ಕೆ ಆಧಾರ ಏನು ಅಂದರೆ, ಮನನಾನ್ ಮನ ಉದ್ದಿಷ್ಟ ಉದ್ಗಲೋ ನಿರಯಂ ಗಿರನ್ ಕರ್ಮಾನುಶಯನಾಚ್ಚೈವ ಸಂಸಾರಿ ಅನುಶಯೀ ಸ್ಮೃತ ಇತಿ. ಇದು ಜೀವ ಅಂತ ಹೇಳೋದಕ್ಕೆ ಇಷ್ಟಾಧಾರ. ಪ್ರಾಣ ಪ್ರಣಯನಾದೇಶ ಸಾಧುತ್ವಾತ್ ಸಂಹರಿ ಸ್ಮೃತ ಇತಿ ಚ. ಪ್ರಣಯನಾತ್ ಪ್ರಾಣ, ಅದರಿಂದ ಮನಃ ಅಂದರೆ ಜೀವ, ಪ್ರಾಣ ಅಂದರೆ ಪರಮಾತ್ಮ ಅಂತಾಯ್ತು. ಸನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ ಇತ್ಯತ್ರಾಪಿ ಭೇದಯೇವ ಪ್ರತೀಯತೆ. ಸನ್ಮೂಲ ಅಂತ ಹೇಳಬೇಕಾದ್ರೆ ಎಲ್ಲವೂ ಪರಮಾತ್ಮನೇ ಮೂಲ, ಗಡಿಗೆಗೆ ಮಣ್ಣಿದ್ದ ಹಾಗೆ ಅಂತ ಕೇಳಿದರೆ ಅದಲ್ಲ, ಅದು ಉಪಾದಾನ ಕಾರಣ ಬರ್ತಲ್ಲಿ ಹೇಳಿಲ್ಲ, ನಿಮಿತ್ತ ಕಾರಣ ಅಂತ ಹೇಳಿರೋದು ಅಂತ ಹೇಳಿ. ಸನ್ಮೂಲಾ ಸದಾಯತನಾಹ ಸತ್ ಪ್ರತಿಷ್ಠಾ. ಸತ್ ನಾಮಕ ಭಗವಂತನಿಂದ ಜನ್ಮಾದಿಗಳನ್ನು ಪಡೆದಿರೋದು. ಸತ್ ಆಯತನಾಹ, ಪರಮಾತ್ಮನಲ್ಲೇ ಆಶ್ರಯವನ್ನು ಹೊಂದಿರೋದು. ಸತ್ ಪ್ರತಿಷ್ಠಾ, ಪಡೆಯಲ್ಲಿ ಪರಮಾತ್ಮನನ್ನೇ ಆಶ್ರಯಿಸಿ ಲಯ ಹೊಂದೋದು. ಈ ಅರ್ಥ ಇದೆ ಹೊರತು ಎಲ್ಲವೂ ಕೂಡ ಪರಮಾತ್ಮನೇ ಅರ್ಥ ಬಂದಿಲ್ಲ. ಸೃಷ್ಟುತ್ವಾದಾಶ್ರಯತ್ವಾಚ್ಚ ಮುಕ್ತಾರಾಂಚ ಪ್ರತಿ ಪ್ರತಿ ಸ್ಥಾಪನಾಚ ವಿಹುರ್ ವಿಷ್ಣು ಅನ್ಯ ಸಂಸಾರಿಣೋ ಮತಃ ಇತಿ ಚ. ಸ್ಪಷ್ಟವಾಗಿ ಇದು ಪ್ರಮಾಣ ವಾಕ್ಯ ಹೇಳ್ತಾ ಇದೆ. ಸೃಷ್ಟುತ್ವಾತ್ ಸನ್ಮೂಲಾ, ಆಶ್ರಯತ್ವಾತ್ ಸದಾಯತನಾ, ಮುಕ್ತಾರಾಂಚ ಪ್ರತಿ ಪ್ರತಿ ಸ್ಥಾಪನಾಚ ಸತ್ಪ್ರತಿಷ್ಠಾ. ಈ ಮೂರಕ್ಕೆ ಅರ್ಥ ಹೇಳ್ತಕ್ಕಂಥ ಕೊಟೇಶನ್ ಕೊಟ್ಟರು ಆಚಾರ್ಯರು. ವಿಹು ವಿಷ್ಣು ಅನ್ಯ ಸಂಸಾರಿಣೋ ಮತಃ ಇತಿ. ಇದರಿಂದಾಗಿ ವಿಹು ವಿಷ್ಣು ಸಂಸಾರಿಣ ಅನ್ಯ, ಸಂಸಾರಿಯಾದ ಜೀವರಿಗಿಂತ ಪರಮಾತ್ಮ ಅತ್ಯಂತ ಬೇರೆಯಾದವನು ಅಂತ ಸ್ಪಷ್ಟ ಗೊತ್ತಾಗ್ತಾ ಇದೆ. ಇದು ಭೇದ ಪರ ಅಂಥೇಳಿ ಅಲ್ಲಿರೋ ವಾಕ್ಯಗಳಿಂದನೇ ಗೊತ್ತಾಗುತ್ತೆ. ಇಲ್ಲಿರ್ತಕ್ಕಂಥ ಪ್ರಮಾಣ ವಾಕ್ಯ ಅದನ್ನೇ ಹೇಳುತ್ತೆ ಅಂತ ತಿಳಿಸಿದೆ. ಅದಕ್ಕೆ ಪಿತಾ ಪುತ್ರಸ್ಯ ಮೂಲವಾಯತರಂ ಪ್ರತಿಷ್ಠಾಪಕ ಇತಿವತ್. ಮಗನಿಗೆ ತಂದೆ ಕಾರಣ ಅಂತ ಹೇಳಿದರೆ ಹೇಗೋ ಹಾಗೆ, ಅದು ನಿಮಿತ್ತ ಕಾರಣ, ಆ ರೀತಿಯಲ್ಲಿ ಸೃಷ್ಟಿಯಾಗಿದೆ. ಇಂತು ಸಮುದ್ರೇಯವ ಪ್ರವಿಷ್ಠಾನಾಂ ನದೀನಾಮಿವ ಸುಪ್ತೌ ಪ್ರಳಯೇ ಚ ಪರಮಾತ್ಮನೆ ಪ್ರತಿಷ್ಠ ಪ್ರವಿಷ್ಠಸ್ಯ ಜೀವಸ್ಯ ವಿನಾಶ ಶಂಕಾಯಾಂ ವಿನಾಶಾಭಾವ ಪ್ರತಿಪಾದನಾರ್ಥ ಏವ ತತ್ ಕಥಂ ಸ್ಥಾನವೇ ಕೇಪಿ ಇತ್ಯುಕ್ತಮಿತ್ಯತಃ ಅನೇರಿ. ಈ ಕೊನೆಯೇ ಇದಕ್ಕೆ ಬಂದ, ನಾನು ಜೀವ ವೃಕ್ಷ ದೃಷ್ಟಾಂತೋ ನ ಜೀವ ಪರಮಾತ್ಮ ಭೇದ ವಿಷಯ ತತ್ ಪ್ರತ್ಯಾಯಕಾಭಾವ. ಜೀವ ವೃಕ್ಷ ದೃಷ್ಟಾಂತ ಇದೆ. ಒಂದು ವೃಕ್ಷದಲ್ಲಿ ಯಾವ ವೃಕ್ಷದ ಒಂದು ರೆಂಬೆಯ ಭಾಗದಿಂದ ಅಲ್ಲಿ ಚೈತನ್ಯ ಇರೋದಿಲ್ಲ, ಅದು ಒಣಗೋಗುತ್ತೆ ಅಂತ ಹೇಳಿದ್ರಿ. ಇದು ನಮಗೆ ಅಭೇದ ಪರ ಅಂತ ಹೇಳಿದ್ದಾರೆ. ಹೇಗೆ ಅಂದರೆ, ಕಿಂತು ಸಮುದ್ರೇ ಪ್ರವಿಷ್ಠಾನಾಂ ಸಂಧಿ ನದೀನಾಮಿವ ಸುಪ್ತವು ಪ್ರಳಯೇ ಸಹ ಪ್ರಳಯೇ ಚ ಪರಮಾತ್ಮನೇ ಪ್ರವಿಷ್ಠಸ್ಯ ಜೀವಸ್ಯ. ಸಮುದ್ರದಲ್ಲಿ ಪ್ರವೇಶ ಮಾಡತಕ್ಕಂಥ ನದಿಗಳು ಸುಪ್ತವ್ಯವಸ್ಥೆಯಲ್ಲಿ ಪ್ರಳಯಾವಸ್ಥೆಯಲ್ಲಿ ಪರಮಾತ್ಮನ ಸೇರ್ತಕ್ಕಂಥ ಜೀವ. ಆ ರೀತಿ ವಿನಾಶ ಶಂಕಾಯಾಮ್, ವಿನಾಶ ಬರುತ್ತೆ ಅಂತ ಪ್ರಶ್ನೆ ಮಾಡಿದಾಗ ವಿನಾಶಾಭಾವ ಪ್ರತಿಪಾದನಾರ್ಥ ಏವ. ಇಲ್ಲಿ ವಿನಾಶ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಈ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತ ಅವನು ವಾದ. ತತ್ ಕಥಂ ಸ್ಥಾನನವೇ ಕೇಪಿ ಇತ್ಯುಕ್ತಮಿತ್ಯತಃ ಅನೇನಿ. ಅಂದರೆ ಒಂಬತ್ತು ದೃಷ್ಟಾಂತಗಳು ಕೂಡ ಭೇದನೇ ಹೇಳುತ್ತೆ ಅಂತ ಹೇಗೆ ಹೇಳ್ತೀರಿ, ಇದು ಅಭೇದ ಹೇಳುತ್ತಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅನೇನ ಜೀವನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣೀತಿ ಸಯೇಷ ಜೀವೇನ ಆತ್ಮನ ಅನುಪ್ರಭೂತ ಪೀಪೀಯಮಾನೋ ಮೋದಮಾನಸ್ಥಿಷ್ಟತಿ ಇತ್ಯತ್ರಾಪಿ ಜೀವಶಬ್ದೇನ ಪರಮಾತ್ಮಾಭಿಹಿತ. ಇಲ್ಲಿ ಯಾವಾಗ ಜೀವ ಬಿಡ್ತಾನೋ ಆಗ ರೆಂಬೆ ಒಣಗುತ್ತೆ. ಜೀವ ಇದ್ದಾಗ ರೆಂಬೆ ಒಣಗೋದಿಲ್ಲ ಅಂತ ಹೇಳಿದ್ರಲ್ಲ, ಜೀವ ಅಂದರೆ ಈ ಜೀವ ಅಲ್ಲ. ಜೀವ ಶಬ್ದಕ್ಕೆ ಏನಂತ ಅರ್ಥ ಅಲ್ಲಿ, ವಿಷ್ಣು ಅಂತ ಅರ್ಥ. ಜೀವೋ ವಿರಹಿತ ನೇತ ವಿಷ್ಣು ಸಹಸ್ರ ಮೊದಲೇ ಬಂದುಬಿಟ್ಟಿದೆ. ಅದು ಜೀವ ಶಬ್ದಕ್ಕೆ ಜೀವ ಎಂಬ ಅರ್ಥ ನಾವೆಲ್ಲ ಸಾಮಾನ್ಯ ಅರ್ಥ, ಮುಖ್ಯವಾಗಿ ಪರಮಾತ್ಮನ ಪರವಾಗತಕ್ಕಂಥ ಅರ್ಥ ಇಲ್ಲಿದೆ. ಸರ್ವಶಬ್ದ ವಾಚ್ಯತ್ವ ದೇವರಿಗೆ ಹೇಳಿದ ಮೇಲೆ ಜೀವಶಬ್ದ ವಾಚ್ಯತ್ವ ಇದೇ ಇದೆ. ಮತ್ತಿಲ್ಲೇನೀಗ ಒಂದು ವಸ್ತುವನ್ನು ಬದುಕೋದು ಬಿಡೋದು ಅನ್ನೋ ಅರ್ಥ ಬಂದಾಗ ಉಳಿದವ್ರ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿರೋದದು? ದೇವ್ರ ಕೈಲೇರಿ. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತಿ ಸಯೇಷ ಜೀವೇನ ಆತ್ಮನ ಅನುಪ್ರಭೂತ ಪೇಪೀಯಮಾನ ಮೋದಮಾನ ತಿಷ್ಠತಿ. ಜೀವನಿಗೆ ಸ್ವಂತ ಕುಡಿಲಕ್ಕೆ ಬರೋದಿಲ್ಲ, ಸ್ವಂತ ತಿನ್ನಲಿಕ್ಕೆ ಬರೋದಿಲ್ಲ, ಒಳಗೆ ದೇವರಿದ್ದು ಕುಡಿಸ್ಬೇಕು ಅವರಿಗೆ. ಎಲ್ಲರೂ ತಿನ್ನಕ್ಕೆ ಮಗು ಹೇಗೆ ಸ್ವಂತ ಊಟ ಮಾಡಲಿಕ್ಕೆ ಬರೋದಿಲ್ವೋ ಹಾಗೆ ಒಳಗೆ ದೇವರಿದ್ದು ನೀವು ತಿನ್ನಿಸ್ಬೇಕು. ಪೇಪೀಯಮಾನ ಮೋದಮಾನ ಒಂದು ತಿನ್ನೋ ಶಕ್ತಿ ಬಂತು ಅಂದರೆ ದೇವರು ತಿನ್ನಿಸ್ತಿದ್ದಾನೆ ಅಂತ ಅರ್ಥ. ಅದೇ ಪಶ್ಚನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ನಪಿ. ಇದರೆಲ್ಲ ಕಡೆ ದೇವರ ವ್ಯಾಪಾರ ಇದೆ. ಪೇಪೀಯಮಾನ ಕುಡಿದು ಎಂಜಾಯ್ ಮಾಡೋದು, ಮೋದಮಾನ ತಿಷ್ಠತಿ ಇತ್ಯತ್ರಾಪಿ ಜೀವಶಬ್ದೇನ ಪರಮಾತ್ಮಾಭಿಹಿತ ವ್ಯಾಕರವಾಣಿ ಇತ್ಯತಃ ಪರಂ ಅತ್ರ ಏವ ಇದು ಶೇಷ ಶೇಯಂ ದೈವ ದೇವತಾ ಐಚ್ಛತ. ಪರಮಾತ್ಮ ಸಂಕಲ್ಪ ಮಾಡ್ದ, ನಾನು ಜೀವರೂಪದಿಂದ ಒಳಗೆ ಪ್ರವೇಶ ಮಾಡ್ತೇನೆ, ಇವನಿಗೆ ಒಂದು ನಾಮರೂಪಗಳನ್ನು ಇಡ್ತೇನೆ, ಆಮೇಲೆ ಇವನು ಸುಖವಾಗಿರ್ತಾನೆ ಅಂತ ಹೇಳಿ ಪರಮಾತ್ಮ ಪ್ರವೇಶ ಮಾಡ್ದ ಅಂತ ಉಪನಿಷತ್ ಹೇಳ್ತಾ ಇದೆ. ಹಂತ ಅಹಮಿಮಂ ಯಮಾಹ ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತಿ. ತಾಸಾಂ ತ್ರಿವೃತಂ ತ್ರಿವೃತಂ ಏಕೈಕ ಅಂಗ ಏಕೈಕಾಂ ಕರವಾಣಿ ಇತಿ ಶೇಯಂ ದೇವತಾ ಇಮಾಸ್ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರೋ. ಪರಮಾತ್ಮ ಒಳಗೆ ಪ್ರವೇಶ ಮಾಡಿ ಅವನಿಗೆ ಒಂದು ಹೆಸರು ಒಂದು ರೂಪ ಅಂತ ಕೊಟ್ಟ. ತಾಸಾಂ ತ್ರಿವೃತಂ ತ್ರಿವೃತಂ ಏಕೈಕಾಂ ಅಕರೋದ್ ಇತ್ಯತ್ರ ವಾಕ್ಯೇ ಯಥಾ ಜೀವಶಬ್ದೇನ ಪರಮಾತ್ಮ ಅಭೀತ ತಥಾ ಸಯೇಷ ಜೀವೇನ ಆತ್ಮನ ಇತ್ಯಾದು. ಆ ಪ್ರಕರಣದಲ್ಲಿ ಪ್ರಾರಂಭವಾಗಿರೋದೇ ಹಾಗೆ ಜೀವರೂಪದ ಪ್ರವೇಶ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿ ಮುಂದೆ ವಾಕ್ಯ ಹೊರಟಿರೋದ್ರಿಂದ ಈ ಜೀವನಿಗೆ ಅಪ್ಲೈ ಆಗೋ ಪದ ಅಲ್ಲ ಅದು. ಜೀವವೃಷ್ಠ ದೃಷ್ಟಾಂತ ವಾಕ್ಯೇಪಿ ಜೀವಶಬ್ದೇನ ಪರಮಾತ್ಮ ಏವ ಅಭಿಹಿತೋ ನಾ ಸಂಸಾರಿ. ಆ ಕಾಂಟೆಕ್ಸ್ಟ್ ನೋಡಬೇಕು, ಪ್ರಸಂಗ ನೋಡಬೇಕು. ಸ್ಪಷ್ಟವಾಗಿ ಜೀವ ಅಂತ ಹೇಳಿದ್ರೆ ಭಗವಂತ ಅಂತಲೇ ಶುರುವಾಗಿದೆ ಅದು. ಯಾಕೆ ನಾನು ಸೃಷ್ಟಿ ಮಾಡ್ತೇನೆ, ಒಳಗೆ ಪ್ರವೇಶ ಮಾಡ್ತೇನೆ, ಇವೆಲ್ಲ ಜೀವನಿಂದ ಆಗೋದಲ್ಲ, ದೇವರಿಂದ ಆಗೋದು. ವೃಕ್ಷ ಶಬ್ದೇನದು ಸಂಸಾರಿ ಕಥ್ಯತೆ. ಯಾವಾಗ ವೃಕ್ಷವನ್ನು ಜೀವ ಬಿಡುತ್ತಾನೋ ವೃಕ್ಷ ಒಣಗುತ್ತೆ ಅಂತ ಹೇಳಿದರೆ ವೃಕ್ಷ ಅಂದರೆ ಜೀವ, ಜೀವ ಅಂದರೆ ಪರಮಾತ್ಮ. ಇವಾಗ ಅದು ಜಡ ಪದಾರ್ಥ, ರೆಂಬೆ ಎಂಬ ಜಡ ಪದಾರ್ಥ, ರೆಂಬೆ ಅದರಲ್ಲಿರೋ ಚೈತನ್ಯ ಅದರೊಳಗಿರೋ ಪರಮಾತ್ಮ. ಆದ್ದರಿಂದ ವೃಕ್ಷ ದೃಷ್ಟಾಂತ ವಾಕ್ಯ ಪಿ ಜೀವ ಶಬ್ದೇನ ಪರಮಾತ್ಮೈವ ಅಭೀತ. ವೃಕ್ಷ ಶಬ್ದೇನ ತು ಸಂಸಾರಿ ಕಥ್ಯತೆ ನತು ಜಡ ಶರೀರವಿತಿ ವಾಕ್ಯಶೇಷ. ತಥಾಚ ಪೂರ್ವೋಕ್ತ ಪ್ರಕಾರೇಣ ಸಂಸಾರಿಣ ಪರಮಾತ್ಮಾಧೀನತ್ವಮೇವ ಅತ್ರೋಕ್ತಮಿತಿ ಭಾವ. ಇಲ್ಲಿ ಸಂಸಾರಿ ಜೀವ ಪರಮಾತ್ಮನ ಅಧೀನ ಅಂತ ಸ್ಪಷ್ಟ ಮಾಡೋಕ್ಕೋಸ್ಕರ ಆ ದೃಷ್ಟಾಂತ ಕೊಟ್ಟಿದ್ದಾರೆ. ಈಗ ಎಲ್ಲಿ ಏನಂತ ಬಂತು, ಯಾವುದಕ್ಕೆ ಮನ? ಹೌದು 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 ಹೌದು. ಅಲ್ಲಿ ಮನ ಅಂದ್ರೆ ಜೀವ, ಮತ್ತು ಇನ್ನೊಂದು ಯಾವ್ದು ಬಂತಲ್ಲಿ ಪ್ರಾಣ ಅಂದ್ರೆ ನಾರಾಯಣ. ಇಲ್ಲಿ ವೃಕ್ಷ ಅಂದ್ರೆ ಜೀವ, ಜೀವ ಅಂದ್ರೆ ಪರಮಾತ್ಮ. ಒಂಬತ್ತು ದೃಷ್ಟಾಂತಗಳಲ್ಲೂ ಕೂಡ ದೃಷ್ಟಾಂತ ಏನು ಕೊಡ್ತಾರಲ್ಲ ದೃಷ್ಟಾಂತ ತಕ್ಕಂತೆ ಅರ್ಥ ಮಾಡ್ಕೋಬೇಕು. ಅಲ್ಲಿ ಜಡವಾದ ರೆಂಬೆ ಒಣಗೋಗಿದೆ, ಅದು ಜಡ ಪದಾರ್ಥ. ಹಸಿ ಇದೆ, ಅದು ಜೀವ ಇದೆ. ಆದರೆ ಅದು ಕುಡಿದು ತಿನ್ನೋದು ಮಾಡ್ತಾ ಇದೆ. ಒಣಗಿದ ರೆಂಬೆಗೆ ನೀರು ಹಾಕಿದ್ರೆ ಮಾಡುತ್ತೆ, ತೋಳ ಶಕ್ತಿ ಅದಕ್ಕಿಲ್ಲ. ಆದರೆ ಅದು ಜೀವ ಪರಮಾತ್ಮ ಇದ್ದಾಗ ಮಾತ್ರ ತೋಳಕ್ಕೆ ಬರುತ್ತೆ, ಅದು ಬೆಳೆಯಕ್ಕೆ ಬರುತ್ತೆ. ಆದ್ದರಿಂದಾಗಿ ಜಡವಾದ ವೃಕ್ಷ ಒಣಗಿದ ರೆಂಬೆ, ಒಣಗಿರ್ತ ಹಸಿ ವೃಕ್ಷ ಜೀವ, ಒಣಗಿರ್ತಕ್ಕಂಥ ಚೈತನ್ಯ ಪರಮಾತ್ಮ. ಈ ಮೂರು ಅರ್ಥ ಮಾಡಿಕೊಂಡ್ರೆ ಅಲ್ಲೂ ಕೂಡ ಜಡ ಜೀವ ಈಶ್ವರ ಅನ್ನ ಒಂದು ಭೇದ ಇದೆ ಹೊರತು ಆ ಭೇದ ಇಲ್ಲ ಅಂತ ಹೇಳಿದರು. ಅಲ್ಲಿ ದೃಷ್ಟಾಂತವನ್ನು ಮೊದಲೇ ದೃಷ್ಟಾಂತದ ಪರ್ಪಸ್ ಏನೇ ಯಾವಾಗಲೂ ಒಂದು ಕಾನ್ಸೆಪ್ಟನ್ನು ಹೇಳ್ಕೊಡೋದು. ಇಲ್ಲಿ ಭೇದ ಹೇಳ್ಕೊಡೋದಕ್ಕೆ ಹೊರಟಿರೋ ಮಾತುಗಳು. ಭೇದ ಹೇಳೋಕ್ಕೆ ಹೊರಟಾಗ ಯಾವ್ಯಾವ ಪದಾರ್ಥಗಳು ಯಾವ್ಯಾವುದಕ್ಕೆ ಮ್ಯಾಚ್ ಆಗುತ್ತೆ ನೋಡಬೇಕಾಗ. ಮೂರು ಕೇಸ್ ಬಂದಾಗ ಒಂದೊಂದು ಹೇಳಬೇಕಾದ್ರೂ ನದಿ ಸಮುದ್ರ, ಆಮೇಲೆ ವೃಕ್ಷ ರಸಗಳು, ಅದೇ ರೀತಿಯಲ್ಲಿ ಒಂದು ಧಾನ ಬೀಜ ಆಲದ ವೃಕ್ಷದ ಒಳಗೆ ಎಸೆನ್ಸ್, ಎಲ್ಲ ದೃಷ್ಟಾಂತಗಳಲ್ಲೂ ಕೂಡ ಒಂದಕ್ಕೊಂದು ಸಂಬಂಧ ಹೇಳ್ತಾ ಬರ್ತಾ ಇದ್ದಾರೆ. ಎಲ್ಲ ಸಂಬಂಧದಲ್ಲೂ ಭೇದ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಹೇಳೋದಕ್ಕೆ ಇದನ್ನು ಅನಲೈಸ್ ಮಾಡಿದರೆ. ಈಗ ತಥಾಚ ಇಲ್ಲಿ ಅವನು ಎರಡು ಅನುಕೂಲ ಆಗಿತ್ತು. ಜೀವ ಶಬ್ದ ಇದೆ ನೋಡಿದ್ರೆ ಅಂತ ಅವನಿಗೆ ಭಾರಿ ಜೋರು. ಆದರೆ ಜೀವ ಶಬ್ದ ದೇವ್ರನ್ನ ಹೇಳುತ್ತೆ ಹೊರತು ಜೀವನ ಹೇಳದೆ ಇಲ್ಲಿ ಇಲ್ಲಿ. ತಥಾಚ ಪೂರ್ವೋಕ್ತ ಪ್ರಕಾರೇಣ ಒಣಗಿದ ಜಡ ಪದಾರ್ಥ ಅದು. ಹಸಿ ಇದ್ದಾಗ ಜೀವ ಇದೆ, ಜೀವ ಇರಬೇಕಾ ದೇವ್ರು ಇರಲೇಬೇಕು, ಮತ್ತೆ ಬರೀ ಜೀವನ ಇರಲಿಕ್ಕೆ ಬರೋದೇ ಇಲ್ಲ. ಅರ್ಥ ಆಯ್ತಾ? ಬರೀ ಜೀವ ಇರಲಿಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಇದ್ದೇ ಇದೆ ಮರಣಕ್ಕೆ ರೂಪ, ಟ್ರಾನ್ಸ್ಫಾರ್ಮೇಷನ್ ಇದೆ. ಜಡ ಪದಾರ್ಥ ಟ್ರಾನ್ಸ್ಫಾರ್ಮೇಷನ್ ಇದೆ, ಜೀವನೇ ಟ್ರಾನ್ಸ್ಫಾರ್ಮೇಷನ್ ಇಲ್ಲ. ದೇಹ ಯೋಗ ವಿಯೋಗ ಇದೆ, ಜಡಕ್ಕೆ ಸ್ವತಃ ಬದಲಾಗುತ್ತೆ ಮಣ್ಣಿನಂತೆ. ಈ ಕುಂಬಾರ ಅನ್ನೋನು ಮಣ್ಣು ಸೃಷ್ಟಿ ಮಾಡ್ತಾನೆ, ಒಳಗಿರೋ ಪರಮಾತ್ಮ ಏನ್ ಮಾಡ್ತಾನೆ ಇದರೊಳಗಿದ್ದ ಅದರೊಳಗಿದ್ದ ನಿಯಮನವನ್ನು ಮಾಡ್ತಾನೆ. ಆದ್ದರಿಂದ ದೇವರ ಆಲ್ ಇನ್ ಆಲ್ ಎಂಬ ದೇವರ ಬಗ್ಗೆ ಹೇಳ್ತಕ್ಕಂಥ ಮಾತು. ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಜೀವ ಇದ್ದಾಗ ಅದಿತ್ತು, ಜೀವ ಹೋದಾಗ ಹೋಯ್ತು, ಗೊತ್ತಾಯ್ತಾ. ಸೊ ಪರಮಾತ್ಮನಿಂದೆಲ್ಲ ಬದುಕಿದೆ ಅಂತ ಹೇಳ್ತಾರೆ, ಜೀವನಿಂದ ಬದುಕಿದೆ ಅಂತ ಆಯ್ತು, ಜೀವನೇ ಪರಮಾತ್ಮ ಅಂತ ಆಯ್ತಲ್ಲ ಅಂತ ಅನುವಾದ. ಅದಕ್ಕೆ ಅವಕಾಶ ಇಲ್ಲ. ಜೀವ ನಿಶ್ಚೇಷ್ಟಿತನಾಗಿರೋದಿಲ್ಲ, ಜಡತ್ವವನ್ನು ಉಳಿಸ್ತಾನಷ್ಟೇ. ಜಡದಲ್ಲಿ ಪರಮಾತ್ಮ ನಿಶ್ಚೇಷ್ಟತ್ವ ಎಂಬ ಕಾನ್ಸೆಪ್ಟೇ ಇಲ್ಲ, ಜಡದಲ್ಲಿ ಜಡತ್ವವನ್ನು ಮೇಂಟೈನ್ ಮಾಡ್ತಾನಷ್ಟೇ. ಫ್ರಿಡ್ಜ್ ಅನ್ನು ಫ್ರಿಡ್ಜ್ ಆಗಿ ನೋಡಬೇಕು, ಮತ್ತು ಮಿಷನ್ ಮಿಷನ್ನಾಗಿ ನೋಡಬೇಕು, ಟೇಪ್ ಟೇಪ್ ರೆಕಾರ್ಡರ್ ನೋಡಬೇಕು. ಆ ರೀತಿಯಲ್ಲಿ ದೇವರ ವಸ್ತುವಿನ ಸ್ವಭಾವವನ್ನು ಹಾಗೆ ಉಳಿಸ್ತಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ಆ ಮಾತಿನ ಬೇರೆ ಅರ್ಥ ಜೀವ ಜೀವ ಇತಿ ಇತಿ ಜೀವಶಬ್ದಶ್ಚ ಪರಮಾತ್ಮವಾಚಿತ್ವ ಕುತ ಇತ್ಯತಃ ಜೀವ ಇತಿ. ಮತ್ತೆ ಹೌದು ಆಕಾರ ಶೇಪ್ ಅಂತ ಹೇಳಿ, ನೀರಿನ ಒಂದು ನೀರಿನ ಒಂದು ಆಕಾರ ಇಲ್ಲ, ಒಂದು ಇದಕ್ಕೆ ಯಾವುದು ಪಾತ್ರೆಯಲ್ಲಿ ಹಾಕ್ತಾರೆ, ನೀರಿನ ಆಕಾರ ಕಂಡ ಕಾಣುತ್ತೆ. ಹೌದೌದು, ಉದಾಹರಣೆಗೆ ಸಿಂಹದ ಚಿತ್ರ ಮಾಡಿದ್ದಾರೆ ಜಡ ಪದಾರ್ಥದಲ್ಲಿ, ಆದರೆ ಪರಮಾತ್ಮ ಹೇಗಿದ್ದಾನೆ ಈಗ? ಸಿಂಹದ ಆಕಾರ ಆಕಾರ ಇಲ್ದೋಳ ರೂಪ ತೊಳಗೆ ಬರೋದಿಲ್ಲ ಅದಕ್ಕೆ, ಗೊತ್ತಾಯ್ತಾ. ಯಾವುದೇ ಒಂದು ಜಡ ಪದಾರ್ಥಕ್ಕೆ ಆಕಾರ ಇರಬೇಕಾದ್ರೆ ಕೂಡ ಏನು ಬೇಕಲ್ಲಿ? ಘಟ ಘಟಾಕಾರದಲ್ಲಿ ಇದ್ದಾನೆ, ಘಟದೊಳಗೆ ಘಟಾಕಾರ, ಪಟದೊಳಗೆ ಪಟಾಕಾರನಾಗಿರ್ತಾನೆ. ಇಲ್ಲ ಶೇಪ್ ಬರೋದೇ ದೇವರಿಲ್ಲ, ಬರೋದೇ ಇಲ್ಲ ಶೇಪ್. ಹೌದೌದು, ಆಕಾರ ಇರಲೇಬೇಕು. ಹೌದು, ಉದಾಹರಣೆಗೆ ಮೇಲ್ನೋಟಕ್ಕೆ ನಮಗೇನು ಕಾಣುತ್ತೆ ಈಗ? ಒಂದು ಚಿತ್ರ ಕಾಣುತ್ತೆ, ಒಂದೊಳ ವಿಗ್ರಹ ಮಾಡಿಬಿಟ್ಟಿದ್ದಾರೆ. ಬರೀ ವಿಗ್ರಹ ಇಲ್ಲಕ್ಕೆ ಬರೋದಿಲ್ಲ, ಒಳಗೆಲ್ಲ ಏನಿದೆ ಈಗ? ರಿಇನ್ಫೋರ್ಸ್ಮೆಂಟ್ ಇದೆ, ಗೊತ್ತಾಯ್ತಾ. ಮನೆ ಎಲ್ಲ ರಿಇನ್ಫೋರ್ಸ್ ಮಾಡಿದ್ದಾರೆ, ಟಾಸಿಸಿ ಹಾಕ್ಬೇಕಾದ. ಆ ರೀತಿಯಲ್ಲಿ ಒಳಗೆ ಏನಿದೆ, ಆ ರೀತಿ ದೇವರ ಒಂದು ಆಕಾರ ಕೊಟ್ಟಾಗ ಮೇಲೆ ಪ್ಲಾಸ್ಟರ್ ಮಾಡಿದ್ರೆ ಆಕಾರ ಉಳಿಯುತ್ತೆ ಅಷ್ಟೇ, ಇಲ್ಲವರು ಬಿದ್ದೋಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಒಳಗೆ ಎಲ್ಲರೂ ಹಿಡಿದಿದ್ದಾರೆ ಪರಮಾತ್ಮ, ಪ್ರತಿಯೊಂದರ ಒಳಗೆ ಕೂಡ ಆಕಾರದಲ್ಲಿ ನಿಂತಿದ್ದಾನೆ. ಒಳಗೆ ಒಂದು ಫ್ಲಾಟ್ ಆಗಿರತಕ್ಕಂಥ ಒಂದು ಇದು, ಗೊತ್ತಾ, ಸ್ಲ್ಯಾಬು, ಅದರೊಳಗೆ ಏನಿದೆ, ಒಳಗಿರಬೇಕು, ಇದಾಗಿದೆ ರಿಇನ್ಫೋರ್ಸ್ಮೆಂಟ್ ಎಲ್ಲ, ಫ್ಲಾಟ್ ಅದೇ ಡಿಸೈನ್ ಮಾಡಿರ್ತಾರೆ, ಮೇಲೆ ಇದ್ರೆ ಕವರ್ ಮಾಡಿದ್ದಾರೆ ಅಷ್ಟೇ, ಇಲ್ಲೋಗಿ ಕೂತ ದಪ್ಪದ್ದು ಬಿದ್ದೋಗೋದು, ಗೊತ್ತಾಯ್ತಾ. ಅದು ತದಾಕಾರವಾಗಿ ಅದಿದೆ, ಒಳಗಿರೋದು ಯಾವ ಆಕಾರದಲ್ಲಿ ಇದೆ ಅದೀಗ? ಬೇದಿನ ಸ್ಲ್ಯಾಬ್ ಆಕಾರದಲ್ಲಿ ಒಳಗಿರೋ ರಿಇನ್ಫೋರ್ಸ್ಮೆಂಟ್ ಹೇಗಿದೆಯೋ ಅದಕ್ಕೆ ತತ್ತದ ಆಕಾರನಾಗಿ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಹೌದು, ಕಾರಣ ಏನಂತ ಕೇಳಿದ್ರೆ ಅಲ್ಲಿ ಎಲ್ಲಿವರೆಗೆ ಜೀವ ಇರುತ್ತೋ ಅಲ್ಲಿಗೆ ಸ್ತ್ರೀಲಿಂಗ ಪುಲಿಂಗ, ಜೀವ ಅಂದ್ಮೇಲೆ ಜಡ ಪದಾರ್ಥ ಅಷ್ಟೇ. ಶಿಲೆಗಳಲ್ಲೂ ಕೂಡ ಪುಂಶಿಲಾ ಶ್ರೀಶಿಲಾ ಜಾತಿಕ್ಕೆ ಇದೆ ಅಂದರೆ ಕಲ್ಲುಗಳು ಬೆಳೆಯುತ್ತೆ, ಲೈಫ್ ಇದೆ ಅಂತ ಅರ್ಥ. ಅದಕ್ಕೆ ಯಾವ ಕಲ್ಲು ಬೆಳೆಯದಾಗ ಲೈಫ್ ಇಲ್ಲ ಅದಕ್ಕೆ, ಇದು ಮರಗಳಿದ್ರೆ ಹಾಗೂ ಹಾಗೆ, ಅದು ಬದುಕಿದ್ದಾಗ ಅದಕ್ಕೆ ಸ್ತ್ರೀ ಪುರುಷ ಅಂತ ವ್ಯಕ್ತಿ ಭೇದ ಇದೆ. ಸತ್ ಮೇಲೆ ಬರೀ ಬಾಡಿ ಅಷ್ಟೇ, ಡೆಡ್ ಆದಮೇಲೆ ಇದು ಪುರುಷ ಸ್ತ್ರೀ ಪ್ರಶ್ನೆ, ಸತ್ತೋದ್ರೆ ಸತ್ತೋದ, ಆ ಥರ ಅಲ್ಲೂ ಕೂಡ ವ್ಯತ್ಯಾಸ ಇದೆ. ಲೈವ್ ಇಸ್ ಸ್ಟೋನ್, ಡೆಡ್ ಸ್ಟೋನ್, ಆಗ ಲೈವ್ ಇದ್ದಾಗ ಪುಂ ಸ್ತ್ರೀ ಅಂತ ಪ್ರಭೇದ. ಆಗ ಜಡ ವೃಕ್ಷ ಇದೆ, ಬೆಳೆಯುತ್ತಾ ಇಲ್ವ? ಏನಂತ ಕರೀತಾರೆ ಅದಕ್ಕೆ? ಸ್ಥಾವರ ಜೀವ, ಅದರಲ್ಲಿ ಚೈತನ್ಯ ಇದೆ. ಒಣಗಿದ ಮೇಲೆ ಜೀವ ಇಲ್ಲ ಅದರಲ್ಲಿ. ಕಲ್ಲಲ್ಲೂ ಹಾಗೆ ಇದೆ, ಕಲ್ಲಲ್ಲೂ ಕೂಡ ಏನಿದೆ, ಲೈಫ್ ಇದ್ದಾಗ ಅದೇ ಪುಂಶಿರಾಸ್ತ್ರೀ ಅದಕ್ಕೆ ಹಿಡಿದು, ಅದರಲ್ಲಿ ಲೈಫ್ ಇರೋದ್ರಿಂದ ಅದು ಸರಿ, ಲೈಫ್ ಇಲ್ಲ ಹೋದ್ರೆ ನಿಂತು ಹೋಗ್ಬಿಡುತ್ತೆ. ಹ್ಮ್, ಸಂಸಾರಿಣ ಪರಮಾತ್ಮಾಧೀನತ್ವ ಅತ್ರೋಕ್ತ ಮಿತಿ ಭಾವ, ಒಟ್ಟಿನ ಮೇಲೆ ಎಲ್ಲೆಲ್ಲಿ ಬೆಳವಣಿಗೆ ಇತ್ಯಾದಿ ಕಾಣುತ್ತೇವಲ್ಲಿ ಏನಿರ್ಬೇಕಲ್ಲಿ? ಚೈತನ್ಯ ಇರಲೇಬೇಕು. ಅದಕ್ಕೆ ಜ್ಞಾಪಕರೇ ಭಗವಂತ ಇರಬೇಕು. ಜೀವಶಬ್ದಶ್ಚ ಪರಮಾತ್ಮವಾಚಿತ್ವ ಕುತ ಇತ್ಯತಃ. ಯಾವ್ದ ಏನು ಬೆಳೆಯುತ್ತೆ? ಹೌದು, ಬೆಳೆಯುತ್ತೆ ಬೆಳೆಯುತ್ತೆ. ಲೈವ್ ಇರುತ್ತೆ, ಎಲ್ಲಿ ಲೈವ್ ಇರುತ್ತೋ ಅಲ್ಲಿ, ಲೈಫ್ ಇದ್ದರೆ ಬಂದು ಬೆಳೆಯಲ್ಲ, ಅಲ್ಲಿ ತೋಗ್ಬಿಡುತ್ತೆ. ಅಲ್ಲಿ ಮುದುವೆ ಕತೆ ಇಲ್ಲ, ಆಕಾರ ಸಾರಿಗ್ರಾಮಗಳೇ ಚೇಂಜ್ ಆಗುತ್ತೆ ಅಷ್ಟೋ ಸಲ, ಗೊತ್ತಾಯ್ತಾ. ಕಾರಣ ಏನಂತ ಕೇಳಿದ್ರೆ, ಎಲ್ಲಿವರೆಗೂ ಸನ್ನಿಧಾನ ಲೈಫ್ ಇರುತ್ತೋ ಆ ಥರ, ಇಲ್ಲ ಹೋದ್ರೆ ಆಗಬೇಕು ಅಂತಿಲ್ಲ. ಅನ್ಬಾರ್ದು, ಅದು ಅನ್ಬಾರ್ದು. ಎಲ್ಲ ಯಾವುದರಲ್ಲಿ ಬೆಳವಣಿಗೆ ಇತ್ಯಾದಿ ಅದರಲ್ಲಿ ಜೀವ ಇದ್ದಾನೆ ಅಷ್ಟೇ. ಅದಕ್ಕೆ ಸ್ಥಾವರ ಜೀವ ಅಂತ ಯಾತಕ್ಕೆ ಮಾಡಿದ್ರು ಅಂತ ಆ ರೀತಿಯಲ್ಲಿ ಸ್ಥಾವರ ಜೀವ, ಮೂಮೆಂಟ್ ಇಲ್ಲದೇ ಇರೋ ಜೀವ. ದುಷ್ಟ ಅಂತ ಒಬ್ಬನಿದ್ದಾನೆ, ಇದನ್ನ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದಾರೆ ಒಂದು ಕಡೆಗೆ, ಮೂಮೆಂಟ್ ಇಲ್ಲೇ ಎಲ್ಲ ಕಡೆ ಬಿಗಿದ್ಬಿಟ್ಟಿದ್ದಾರೆ, ಗೊತ್ತಾಯ್ತಿಲ್ಲ. ಲೈಫ್ ಇದ್ರೂ ಕೂಡ ಏನಿಲ್ಲ ಅವನಿಗೀಗ, ಆದರೆ ವೃಕ್ಷಗಳು ಆಗಿರುತ್ತೆ. ಈಗ ವೃಕ್ಷಗಳು ಅಂದ್ರೆ ಏನು, ಮೂಮೆಂಟ್ ಇಲ್ಲ ಅವಕ್ಕೆ. ವೃಕ್ಷ ಜೀವ ಬಂದಾಗ ಎಷ್ಟು ಕಷ್ಟ ಅಂದರೆ, ಹಣ್ಣು ಬಿಡುತ್ತಾ ತಾಂತಿನ ಇಲ್ಲ, ಹಣ್ಣು ಬಿಡುತ್ತೆ ತಾಂತಿ ಅಡುಗೆ ಮಾಡಿ ನಾನು ಬಿಟ್ಟ ಮಾಡಾಗಿಲ್ಲ, ತಾನಿದ್ದಾನೆ ಮೂಮೆಂಟ್ ಮಾಡಾಗಿಲ್ಲ, ಇದಕ್ಕೆ ಎಂಥ ಶಿಕ್ಷೆ ಅದು. ಅದು ನಿಂತಲ್ಲಿ ಸ್ವಲ್ಪ ಸ್ಟ್ಯಾಚು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಅವನಿಗೆ, ಎಷ್ಟು ಇರುಸು ಬುರುಸಾಗುತ್ತೆ ಆ ಥರ, ಎಷ್ಟು ಹಿಂಸೆ ಅದು. ಸ್ಥಾವರ ಜೀವ ಆಗತಕ್ಕಂಥದ್ದು, ಅರ್ಥ ಆಯ್ತಾ. ಇದು ಚೇತನ ಜೀವ ಸ್ವಲ್ಪ ಆಸೆ ಮೂಮೆಂಟ್ ಇದೆ ಅವನಿಗೆ, ಆದರೆ ಅದರಲ್ಲೂ ಕೂಡ ಯೋಗ ಶಕ್ತಿ ಅಂತ ಭಾರಿ ಮೂಮೆಂಟ್ ಬಂದ್ಬಿಡ್ತು. ಹೇಗೆ ಬಗ್ಗೆ ಓಡಾಡ್ತಾರೆ, ಎಷ್ಟು ತಾರತಮ್ಯ ಇದೆ. ಈ ಜೈಲಲ್ಲೇ ಎಷ್ಟು ಸೌಲಭ್ಯ ಕೊಟ್ಟರು ಜೈಲು ಜೈಲೇ, ಹೊರಗೆ ಹೋಗಾಗಿಲ್ಲ. ಅದರಲ್ಲಿ ಸ್ಥಾವರ ಚೇತನ, ಸ್ಥಾವರ ಲೈಫ್ ಇದ್ದಾಗ ಲೆಕ್ಕದು, ಸ್ಟ್ಯಾಟಿಕ್ ಲೈಫ್, ಗೊತ್ತಾಯ್ತಾ. ಅದ್ರ ಬದಲು ಏನಂತ, ಇಷ್ಟು ಸೌಲಭ್ಯ ಕೊಡೋ, ಸುಮ್ಮನೆ ಬಿಟ್ಬಿಡಿ ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಏನು ಕೊಡಬೇಡ್ರಿ, ಹೊರಗೆ ಓಡೋಗ್ಬಿಡ್ತೀನಿ ಸಾಕು, ಅಲ್ಲಿರೋದಕ್ಕೆ ಅವನಿಗೆ ಅಷ್ಟು ಹಿಂಸೆ ಆಗುತ್ತೆ. ಅದಕ್ಕೆ ಬಂಧನ ಅಂತ ಅದಕ್ಕೆ ಹೆಸರಾಯ್ತದೆ. ಇದು ಬಂಧನನೇ, ಸ್ಥಾವರ ಜೀವತ್ತ ಕೊಡೋದೇನೋ ಒಂದು ರೀತಿ ಬಂಧನ. ಓಡಾಡ್ತಾ ಕೈದಿನ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಚೇತನ ತೊಗೊಂಡು ಏನು ಮಾಡ್ತೀರಿ ಕೋರ್ಟಿಗೆ ಇರ್ಕೊಂಡು ಜೊತೆಗಿದ್ದಾರೆ ಅವರು, ಕೊಡಕ್ಕೆ ಬರೋದಿಲ್ಲ. ಮೂವ್ಮೆಂಟ್ ಇದ್ರೂ ಕೂಡ ಜೊತೆಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದು ಟೋಟಲಿ ಡಿಪೆಂಡೆನ್ಸ್, ಜೀವನಿಗೆ ಎಲ್ಲಾದರೂ ಡಿಪೆಂಡೆನ್ಸ್ ತಪ್ಪಿದ್ದಲ್ಲ. ಬಟ್ ಯಾವಾಗ ಖುಷಿ ಆಗುತ್ತದ? ಜೊತೆಗೆ ತಾಯಿ ಮಗುನ ಕರ್ಕೊಂಡು ಹೋಗುತ್ತಾ, ಅಲ್ಲಿ ಹೋದ್ರೆ ಮಗು ಏನಿಲ್ಲ, ಈ ಥರ ಬಂಧನ ಇಲ್ಲ, ಆರಾಮಾಗಿರುತ್ತೆ. ಅದು ಎರಡು ಪೊಲೀಸು ಕಳ್ಳರನ್ನ ಕೋರ್ಟಿಗೆ ಕರ್ಕೊಂಡು ಹೋಗೋದು, ಜಯೂರನ್ನ ಇವತ್ತು ತಾಯಿ ಮಾರ್ಕೆಟಿಗೆ ಮಗುನ ಕರ್ಕೊಂಡು ಹೋಗೋದು, ಎಷ್ಟು ವ್ಯತ್ಯಾಸ ಇದೆ ಎರಡು ಕೂಡ. ಎರಡು ಡಿಪೆಂಡೆನ್ಸ್ ಇದ್ರು ಕೂಡ ಇಲ್ಲೇನಿದೆ, ಇಲ್ಲಿ ಫ್ರೀಡಮ್ ಇದೆ, ಎಂಜಾಯ್ಮೆಂಟ್ ಇದೆ. ಅಲ್ಲಿ ಎಂಜಾಯ್ಮೆಂಟ್ ಇಲ್ಲ, ಹಿಂಸೆ ಇದೆ. ಆ ರೀತಿಯಲ್ಲಿ ದುಷ್ಟರೆಲ್ಲ ಆ ರೀತಿಯಲ್ಲಿ ವಶ ದೇವರಿಗೆ, ಸಜ್ಜನರೆಲ್ಲ ಈ ರೀತಿ ವಶ ಇದೆ. ವಶ ತಪ್ಪಲಕ್ಕೆ ಸಾಧ್ಯನೇ ಇದೆ. ಅನಾಥ ಅನಂತ ಕಾಲದಲ್ಲೂ ಕೂಡ ಸರ್ವರು ಕೂಡ ರಮಾ ಬ್ರಹ್ಮಾದಿಗಳು ಸೇರಿ ಎಲ್ಲರೂ ಕೂಡ ಯಾರಧೀನ ದೇವರು, ಪ್ರತಿ ಕ್ಷಣದಲ್ಲೂ ದೇವರ ಅಧೀನ, ಒಂದು ಸ್ಟೇಜಲ್ಲ ಒಂದು ಇದ್ದಿದ್ದು ಬಂದಕ್ಕೆ ಇದ್ದಿದ್ದು ಸರ್ವಾ ಬಂಧನ. ಯಾವ್ದಿದ್ದಾರು ಬರಲಿ, ಬರೋದು ಯಾವ್ದ್ರಿಂದ ಪ್ರಶ್ನೆ ನಮಗಿಲ್ಲ. ಈಗ ವಶತ್ವ ಇಂಪಾರ್ಟೆಂಟ್. ಈಗ ಯಾತಕ್ಕಿದೆ? ಉದಾಹರಣೆಗೆ ಸರ್ವೆಂಟ್ಸ್ ಇದ್ದಾರೆ ಜೈಲಲ್ಲಿರೋ ದೇವ ಸರ್ಕಾರದ ಅಧೀನ, ಅದೇ ರೀತಿ ಸ್ಟಾಫ್ ಸರ್ಕಾರದ ಅಧೀನ, ಸ್ಟಾಫ್ ಸರ್ಕಾರದ ಅಧೀನ, ಜೈಲರು ಕೈದಿಗಳು ಸರ್ಕಾರದ ಅಧೀನ. ಆದ್ರೆ ಎಷ್ಟು ವ್ಯತ್ಯಾಸ ಇದೆ? ಈಗ ಅವರೇನ್ ತಿಳ್ಕೊಂಡ್ಬಿಟ್ರು ಎಲ್ಲ ಅಧೀನ ಒಂದೇ ರೀತಿ ಆಗೋದ್ರೆ ಅಧೀನೇ ಬೇಡ ನಮಗೆ ಅಂತ ಹೇಳಿದ್ರು. ಇಲ್ಲಿ ಅಧೀನ ಸುಖವಾಗಿದೆ, ಇಲ್ಲಿ ವಿ ಎಂಜಾಯ್ ಅಧೀನ್ಯ. ಗೊತ್ತಾಯ್ತಿಲ್ಲ, ತುಂಬಾ ಜವಾಬ್ದಾರಿ ಕೊಟ್ಟಾಗ ಸದ್ಯ ಬದಿ ತಲೆ ಕೆಟ್ಟ ಹೋಗ್ಬಿಡುತ್ತೆ. ಯಾರೋ ಬಂದಷ್ಟು ಸದ್ಯ ಫ್ರೀ ಆಗಿಬಿಟ್ಟಿವಿ ಅಂತ ಹೇಳ್ತಾರೆ. ಯಾಕೆ ಅತಿ ದೃಷ್ಟಾಂತ ಕೊಡ್ತಾರೆ ಅದನ್ನ. ಬಂಧನದಲ್ಲಿ ಸುಖ ಇದೆ. ಎಂಥ ಬಂಧನದಲ್ಲಿ? ನಮಗಿಂತ ದೊಡ್ಡವರು ಇರ್ತಾರೆ, ಭಾರಿ ಒಳ್ಳೆಯವರು, ಅವ್ರ ಎದಿನ ರಾಗದಲ್ಲಿ ಏನಿದೆ ನಮಗೀಗ ಸುಖ ಇದೆ. ಯಾವ ದುಃಖ ಬರುತ್ತೆ ಅಂದರೆ ಅನ್ವಾಂಟೆಡ್ ಫೆಲೋಸ್ ಜೊತೆಗೆ ಇರ್ತೀವಲ್ಲ, ಅವಾಗ ದುಃಖ ಬರುತ್ತೆ. ಆಧೀನ್ಯದಲ್ಲಿ ಎರಡು ವಿಧ, ಉತ್ತಮರ ಆಧೀನ್ಯ ಬೇರೆ, ಅಧಮರ ಆಧೀನ್ಯ ಬೇರೆ. ಸಂಸಾರದಲ್ಲಿ ಯಾವುದಕ್ಕೆ ದುಃಖ ಆಗುತ್ತೆ ಅಂದರೆ ಆಫೀಸರ್ ಇರ್ತಾನೆ ಭಯಂಕರ ದುಷ್ಟ, ಇವನು ಸರಿ ಸಾರ್ ಅನ್ಬೇಕು, ಏನು ಮಾಡೋಕೆ ಅದಕ್ಕೀಗ ಸಂಕಟ ಅವನಿಗೆ. ಗೊತ್ತಾಯ್ತಾ? ಆದರೆ ದೊಡ್ಡವರು ಇದ್ದಾರೆ ಸಾರ್, ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಯಾಕೆ ನಮಸ್ಕಾರ ಮಾಡಿ ಅದನ್ನೇ ಎಂಜಾಯ್ ಮಾಡಿ, ನಮಸ್ಕಾರ ಮಾಡಿಸ್ಕೊಂಡು ಸಿಟ್ಟು ಬರುತ್ತವ್ರೆ. ನಮಸ್ಕಾರ ಮಾಡಿಸ್ಕೊಳ್ಳೋದು ಹೋಗ್ಬಿಟ್ಟು ಭಾರಿ ಸಿಟ್ಟು ಬಂದ್ಬಿಡುತ್ತೆ, ಏನು ತಪ್ಪು ಮಾಡಿದ್ದೀರಿ ಹೇಳಿ ಅಂತ ಹೇಳ್ತಾರೆ. ಈ ನಮಸ್ಕಾರ ಏನು ತಪ್ಪು ಮಾಡಿದ್ದೀರಿ ಅಂತ, ನಮಸ್ಕಾರ ಮಾಡಲಿಕ್ಕೆ ತಪ್ಪು ಮಾಡಿರ್ಬೇಕು, ಅಲ್ಲಿ ಮಾಡಿಸ್ಕೊಳ್ಳೋದು ತಪ್ಪು ಮಾಡಬೇಕು. ಇದನ್ನು ಮುಳಿದವ್ರು ಗಮನಿಸಲೇ ಇಲ್ಲ. ಆದ್ದರಿಂದ ಸಂಸಾರ ಎಲ್ಲಿವರೆಗೂ ನಾವು ಆಧೀನದಲ್ಲಿರ್ತೇವೋ ದುಃಖ ಇದೆ. ಸೊ ಮುಕ್ತಿ ಅಂದರೆ ಏನು? ಆಧೀನ್ಯ ಹೋಗೋದು ಅಂತ ತಿಳ್ಕೊಂಬಿಟ್ಟು ಅವ್ರು. ಆಧೀನ್ಯ ಹೋಗೋದು ಮುಕ್ತಿ ಅಲ್ಲ, ದುಃಖ ಹೋಗೋದು ಮುಕ್ತಿ. ಅದಕ್ಕೆ ಕ್ಲಾರಿಫಿಕೇಶನ್ ಗೊತ್ತಾಗಲಿಲ್ಲ ಅವರಿಗೆ. ಅದಕ್ಕೆ ನಾನಾ ಸಂಕಲ್ಪ ಭೋಗಾಶ್ಚ, ಮತ್ತೇನಾಗಿರ್ತಾರೋ ಅವರು ಉತ್ತಮರ ವಶರಾಗಿ ಎಂಜಾಯ್ ಮಾಡ್ತಾರೆ ಹೊರತು ಎಂದು ಕೂಡ ಆಧೀನ ಕಳ್ಕೊಳ್ಳೋದಿಲ್ಲ. ನಾವು ಆಧೀನ ಲೈಕ್ ಮಾಡೋದು ನಮ್ಮಲ್ಲಿ ಕಂಡಿದೆ ಈಗಾಗಲೇ. ತಂದೆ ತಾಯಿ ಮನೆ ಬಿಟ್ಟು ಊರಿಗೆ ಹೋಗ್ಬಿಟ್ಟಿರ್ತಾರೆ, ಸುಖ ಮನೆ ನೋಡ್ಕೊ ಅಂತೇಳಿ ಇವ್ರು ಒಡ್ಕಟ್ಟೆ ಆಗಿಬಿಟ್ಟಿರುತ್ತೆ. ಉರಿ ಬಂದಷ್ಟ ನೋ ಐ ಆಮ್ ಫ್ರೀ ಅಂದ್ಬಿಡ್ತಾರೆ ನಡೆಯುತ್ತೆ. ಆ ಬಂದ್ರೆ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ ತಪ್ಪ, ಅವ್ರು ನೋಡ್ಕೋತಾರಲ್ಲ ಫ್ರೀ ಆಗಿಬಿಟ್ಟು ಅನುಭವಿಸ್ತೇನೆ. ಅಲ್ಲಿ ಫ್ರೀಡಮ್ ಎಂಜಾಯ್ ಮಾಡ್ತೇವೆ, ಇನ್ನೇನು ಎಷ್ಟು ತಿಂತಪ್ಪ ಬಂದ್ಬಿಟ್ರೆ ಅವರು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರ ನಂಬಿದಾಗ ಏನಾಗುತ್ತೆ ನಮಗೀಗ? ಎಲ್ಲ ದೇವ್ರು ಮಾಡ್ತಾನೆ ಆರಾಮ್ ಅಂತ ಹೇಳ್ಬಿಡ್ತಾರೆ. ನಮ್ಮದೇ ಇದ್ದವರಿಗೆ ಸಂಕಟ, ನಂಬಿದವರಿಗೆ ಸಂಕಟನೇ ಇಲ್ಲ. ಆದರೆ ಆಧೀನ್ಯದಲ್ಲಿ ಇವರು ವೆರೈಟಿ ಇರೋದನ್ನು ಗಮನಿಸಿಬಿಟ್ರೆ ಆಗ ನಮಗೆ ಉಳಿದವ್ರ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಬರುತ್ತೆ. ಆಧೀನ್ಯ ದುಃಖಕರ ಅನ್ನೋ ಕಾನ್ಸೆಪ್ಟೇ ಸರಿಯಲ್ಲ. ಗೊತ್ತಾಯ್ತಾ? ಅನ್ವಾಂಟೆಡ್ ಆಧೀನ್ಯ ದುಃಖಕರ, ವಾಂಟೆಡ್ ಆಧೀನ ಸುಖಕರ ಅಂತ ಹೇಳ್ಕೊಂಡ್ರೆ ಸಾಕು. ಜೀವ ಇತಿ ಇದೆ ಅಂತ ಹೇಳಿದ್ದೇನು ತಂತ್ರಸಾರದಲ್ಲಿ ಆಗಿದೆ ಪಾಠ ಆಗ್ಲೇನೆ. ಪುರುಷ ಶಿಲಾ ಶಿವಸ್ಥೆ ನಮಗೆ ಗೊತ್ತಾಗಬೇಕಾಗಲ್ಲ ಹೇಳ್ತಾರೆ, ಬಡದ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ. ಅಷ್ಟೊಂದು ಶಬ್ದ ನೋಡಿದರೆ ಅದು ಪುರುಷ ಶಿಲ ಧ್ವನಿ ನೋಡಿದ್ಮೇಲೆ ಘಂಟಾಘೋಷದಂತ ಬಂದಾಗ ಅದು ಪುರುಷ ಶಿಲ, ಬೇರೆ ರೀತಿ ಬಂದಾಗ ಸ್ತ್ರೀಶಿಲ, ಟೊಳ್ಳು ಬಂದ್ರೆ ಅದೇನೋ ಇಲ್ಲ ಬಿಸಿ ಗರ್ಭವತಿ ಶಿಲ. ಅದು ಟೊಳ್ಳು ಟೊಳ್ಳು ಅಂತೀವಲ್ಲ, ಒಳಗೆ ಗ್ಯಾಪ್ ಇದೆ ಅಂತ ಅರ್ಥ. ಅದಕ್ಕೆ ಗರ್ಭ ಅದಕ್ಕೆ ಗ್ಯಾಪ್ ಇದೆ ಅಷ್ಟೇ ಅರ್ಥ. ಅದು ಹೇಳ್ತಾರೆ ಜಕಣಾಚಾರ್ಯ ಕಥೆಯಲ್ಲಿ ಹೇಳ್ತಾರೆ, ಕೇಸಿಯವ್ರು ಮಾಡಿದ್ರೆ ಏನಾಗಿತ್ತು, ಎಲ್ಲ ಬಡ ಹೊಟ್ಟೆ ಒಳಗೆ ಏನಾಗಿತ್ತಲ್ಲಿ ಕಪ್ಪೆ ಇತ್ತು ಅಂದ್ರೆ ಏನರ್ಥ? ಕಪ್ಪೆ ಇರೋದು ಇಂಪಾರ್ಟೆಂಟ್ ಅಲ್ಲ, ಟೊಳ್ಳಿದೆ ಅಂತ ಅರ್ಥ. ಟೊಳ್ಳಿರೋ ವಿಗ್ರಹ ಪೂಜೆ ಮಾಡಬಾರದು, ಟೊಳ್ಳಿರೋದು ಪೂಜೆ ಮಾಡಬಾರ್ದು, ಆದ್ದರಿಂದ ನಿಷಿದ್ಧ. ಭಾರಿ ಚೆನ್ನಾಗಿ ಕೆತ್ತಿದ್ರು ಕೂಡ ಏನಾಯ್ತು, ಅದು ಹೊರಟೋಯ್ತು, ಅದಕ್ಕೆ ಬೇರೆ ಮಾಡಿದ್ರು ಅಂತ ಹೇಳಿದ್ರು. ಇದರಲ್ಲಿ ಟೊಳ್ಳು ಎಂಬುದಕ್ಕೆ ಗರ್ಭವತಿ ಅಂತ ಹೆಸರು. ಹೌದು, ಅಲ್ಲಿ ಹೇಳ್ತಾರೆ ಪುಂಶಿಲಾದಿಂದ ವಿಗ್ರಹ ಮಾಡಬೇಕು, ಸ್ತ್ರೀಶಿಲಾದಿಂದ ಇದು ಮಾಡಿ ಪೀಠ ಮಾಡಬೇಕು. ಗೊತ್ತಾಯ್ತಾ? ಪಿಂಡಿಕ ಅಂತ ಹೆಸರು. ಒಂದೊಂದಕ್ಕೊಂದು ಹೇಳ್ತಾ ಬರ್ತೀವಿ. ಯಾವ್ದಕ್ಕೆ ಟೊಳ್ಳು ಶಿಲ ಉಪಯೋಗಿಸ್ಲೇಬಾರದು, ಅವ ಬೆಳೆಯೋದಿಲ್ಲ, ಮುಗಿದ್ರೆ ಡೆಡ್. ಅದು ಅದು ಏನಾಗಿತ್ತು ಅಂದ್ರೆ ಸತ್ತವನಿದ್ದಾನೆ, ಅದು ಪುರುಷನ ಹೆಣನ ಸ್ತ್ರೀ ಹೆಣ ಅಂತ ಕೇಳಿ ಹೇಳ್ತೀವಲ್ಲ, ಹಾಗೆ ಹೋಗ್ತಾನೆ. ಸ್ತ್ರೀ ಬಾಡಿನೋ ಪುರುಷ ಬಾಡಿನ ಅದು ಅದರಲ್ಲಿ ಈಗೇನೋ ಅಲ್ಲ, ಬಟ್ ಬಾಡಿ ಯಾರ್ದದ ಆ ಥರ. ಪುಂಶಿಲ ಅಂದ್ರೆ ಏನು? ಪುರುಷ ಜೀವ ಇದ್ದ ಶಿಲ ಅಂತ ಹೆಸರು. ಗೊತ್ತಾಯ್ತಾ? ಪುರುಷ ಚೇತನ ಇದ್ದ ಶಿಲ, ಇದು ಸ್ತ್ರೀ ಚೇತನ ಇದ್ದ ಶಿಲ, ಅದು ತಕ್ಕಂತೇನೋ ಅದು ಅದು ರೆಸ್ಪಾಂಡ್ ಮಾಡುತ್ತೆ ಅಂತ. ಈಗ ಅದು ಎಲ್ದೋ ಇಲ್ಲಿರಬಹುದು, ತೆಗೆದಾಗ ಬೆಳವಣಿಗೆ ಇಲ್ಲ, ಬಟ್ ಏನಿದೆ ಅದರಲ್ಲಿ ಈಗ ಹಿಂದೆ ಆಗಿತ್ತು. ಅದು ಹಿಂದೆ ಯಾರ್ದಾಗಿತ್ತು ಅಂದರೆ ಪುರುಷದಾಗಿ, ಪುರುಷ ಜೀವ ಇದ್ದಿದ್ದಾದರೆ ಪುಂಶಿಲ, ಸ್ತ್ರೀ ಜೀವ ಇದ್ದಾದ್ರೆ ಸ್ತ್ರೀಶಿಲ ಅಷ್ಟೆ. ಆ ರೀತಿ ಇನ್ನು ಸ್ಪಷ್ಟ ವಾಕ್ಯ ಕೊಡ್ತಾರೆ ಇನ್ನೊಂದು. ಅವ್ರು ವಿಷ್ಣು ಸಹಸ್ರನಾಮ ಅರ್ಥ ಆಗೋದಿಲ್ಲ ಅಂತೇಳಿ ಅವನು ಏನು ಕೊಟ್ಟರು ವೇದನೆ ಕೊಡಬೇಕು ಅಂತಾರಲ್ಲ. ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ಇತಿ ಶ್ರುತೇಹೇ, ಶ್ರುತಿ ಹೇಳ್ತಾ ಇದೆ ಜೀವ ಅಂದರೆ ಅನಿರುದ್ಧ ರೂಪದ ಪರಮಾತ್ಮನೇ ಜೀವ ಅಂತ ಹೆಸರು. ಅನಿರುದ್ಧ ರೂಪದ ಪರಮಾತ್ಮನೆಗೆ ಜೀವ ಅಂತ ಕರೀತಾರೆ. ಅಂತ ವೇದ ಹೇಳ್ತಿರೋದ್ರಿಂದ ನಾವು ಹೇಳಿದ್ದೆಲ್ಲ ಕರೆಕ್ಟ್ ಆಯ್ತು. ಯುಕ್ತಿಗೆ ಅನುಕೂಲ, ವೇದಕ್ಕೆ ಅನುಕೂಲ, ಎಲ್ಲದಕ್ಕೆ ಅನುಕೂಲ. ನೀವು ಹೇಳಿದ್ದು ಯಾವ್ಯಾವುದಕ್ಕೂ ಅನುಕೂಲ ಇಲ್ಲ. ಏತೇನ ಏತದಪಿ ಪರಿಹೃತಂ, ಇದೆಲ್ಲ ನಮ್ಗೆ ಓದ್ತಾ ಹೋದ್ರೆ ಏನಾಯ್ತು, ವಿಷ್ಣು ಸಹಸ್ರ ನಮಗೆ ಲಿಂಗ್ ಸಿಕ್ತಾಗ ಓಹೋ ಜೀವನ್ ದೇವ್ರನ್ನ ಯಾತ ಕರೀತಾರೆ, ಡೌಟ್ ಇತ್ತಲ್ಲ ಅದೆಲ್ಲ ಪರಿಹಾರ ಆಗಿದೆ. ಯದಿ ಅತ್ರ ಜೀವಶಬ್ದ ಪರಮಾತ್ಮ ಪರಹ ತದ್ ಆತ್ಮನ ಇತಿ ವ್ಯರ್ಥಂ ಸ್ಯಾತ್. ಅಲ್ಲಿ ಜೀವ ಶಬ್ದ ಪರಮಾತ್ಮ ಪರ ಆಗಿದ್ರೆ ಆತ್ಮ ವ್ಯರ್ಥವಾಗ್ತಿತ್ತು ಅಂತ ಹೇಳಿದರೆ ಇಲ್ಲ, ದೃಷ್ಟಾಂತಿ ಕೃತಿ ವಾಕ್ಯ ಇದು ಜೀವೇನ ಆತ್ಮನ ಅತಿ ದ್ವಯಮಪಿ ವ್ಯರ್ಥಂ ಸ್ಯಾತಿ. ಹಾಗಿದ್ರೆ ಜೀವೇನ ಆತ್ಮನ ಅಂತ ಎರಡು ಒಟ್ಟಿಗೆ ಅದಕ್ಕೇನು ಹೇಳ್ತೀನಿ ನೀನೀಗ, ಅವ್ನು ಉತ್ತರ ಕೊಡಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಜೀವೇನ ಆತ್ಮನ ಅಂದ್ರೆ ಒಂದೇ ಜೀವ ಅಂತಕ್ಕಂಥ ರೂಪದಿಂದ ಪರಮಾತ್ಮ ಪ್ರವೇಶ ಮಾಡ್ತಾನಾದ್ರಿಂದ ಆತ್ಮನ ಪರಮಾತ್ಮನ ರೂಪ ಜೀವರೂಪ, ಒಳಗಿರೋ ಜೀವನೊಳಗೆ ಜೀವರೂಪದಿಂದ ಎಂಟರ್ ಆಗ್ತಾನೆ. ಅದು ಯಾವುದೇ ಪ್ರಾಣಿ ಆಯಾ ರೂಪದಿಂದ ಎಂಟರ್ ಆಗ್ತಾನೆ ಅಂತ ಹೇಳಿಲ್ಲ. ಆ ಥರ ಜೀವೇನ ಅನಿರುದ್ಧೇನ ಪರಮಾತ್ಮನ ಇತ್ಯತ್ರ ಅರ್ಥೋಪತ್ತೇಹೇ, ಅನಿರುದ್ಧ ರೂಪದ ಪರಮಾತ್ಮ ಪ್ರವೇಶ ಮಾಡದ ಅಂತ ಹೇಳಿದ್ರೆ ಯಾವ ರೂಪ ಅಂತ ಪ್ರಶ್ನೆ ಬಂದರೆ ಅನಿರುದ್ಧ ರೂಪ ಅಂತ ಹೇಳಬೇಕು. ಕೃಷ್ಣರೂಪದ ಭಗವಂತ ಅಂತ ಕರೆದು ರಿಪಿಟೇಷನ್, ಅದು ಕೃಷ್ಣರೂಪದ ಭಗವಂತ ಹೇಗೋ ಜೀವರೂಪದ ಪರಮಾತ್ಮ ಅಂತ ಕರೆದು ರಿಪಿಟೇಷನ್ ಅಲ್ಲೇ ಇಲ್ಲ ಹೇಳ್ಬೇಕು. ನಾವೀಗ ಕಂಸನನ್ನ ದೇವರು ಕೊಂದ್ರು, ಯಾವ ರೂಪದಿಂದ ಕೊಂದ್ರು ಅಂತ ಕೇಳುತ್ತೆ. ದೇವರು ಕೃಷ್ಣರೂಪದಿಂದ ಕೊಂದ್ರು, ದೇವರು ಕೃಷ್ಣರೂಪ ಒಂದು ರಿಪಿಟೇಷನ್ನ ಅಲ್ಲೇ ಇಲ್ಲ. ಆ ರೀತಿ ಅದು ಕ್ಲಾರಿಫಿಕೇಷನ್, ರಿಪಿಟೇಷನ್ ಬೇರೆ ಕ್ಲಾರಿಫಿಕೇಷನ್ ಬೇರೆ. ಅರ್ಥೋಪತ್ತೇ ಎಲ್ಲ ಕಡೆ ಪರಮಾತ್ಮ ಇರ್ತಾನೆ. ಪರಮಾತ್ಮ ಎಲ್ಲ ಕಡೆ ಇರೋದು ಆಕಾಶ, ಬೆಸ್ಟ್ ಎಕ್ಸಾಂಪಲ್. ಆಕಾಶ ಇಲ್ಲದ ಜಾಗ ಹೇಗಿಲ್ವೋ ದೇವರಲ್ಲಿ ಜಾಗ ಆಗಿಲ್ಲ. ಆಕಾಶಕ್ಕೆ ದೇವರು ಏನು ವ್ಯತ್ಯಾಸ ಅಂದರೆ ಜಡವಾಗಿ ಎಲ್ಲ ಕಡೆ ಇದೆ, ದೇವರು ಚೇತನವಾಗಿ ಎಲ್ಲ ಕಡೆ ಇದ್ದ. ಮತ್ತು ದೇವರಿಗೆ ಯಾವ್ದನ್ನು ಹೇಳಿದರು, ಅದು ರೂಪ ಯಾವ ರೂಪದಿಂದ ಎಂಟರ್ ಆಗ್ತದೆ. ಉದಾಹರಣೆಗೆ ಕೃಷ್ಣ ರೂಪದಲ್ಲಿ ಕಂಸನ ಕೊಂದ ಅಂತ ಹೇಗೆ ಹೇಳಬೇಕು, ಆ ಥರ ಪರಮಾತ್ಮ ಯಾವ ರೂಪದಲ್ಲಿ ಇದ್ದಾನೆ, ಜೀವರಲ್ಲಿ ಜೀವ ರೂಪದಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರು ರೆಫರೆನ್ಸ್ ಕೊಟ್ಟಿದ್ದೀವಿ. ಒಬ್ಬ ಅಧಿಕಾರಿ ಅವು ಅಲ್ಲಿದ್ದ ಯಾವ ರೂಪದಲ್ಲಿ ಇರ್ತಾನೆ, ಈಗ ಒಂದೇ ಆಫೀಸಲ್ಲಿರ್ತಾನೆ. ನೀವು ಕ್ಲರ್ಕ್ ಆಗಿದ್ದೀವಿ, ಆಫೀಸರ್ ಆಗಿದ್ದೀವಿ ಅಂತ ಹೇಗೆ ಹೇಳ್ತೀವಿ ಆ ಥರ. ಅವು ಈಗ ನಾನು ಪ್ರಮೋಟ್ ಆಗಿದ್ದೇನೆ, ಆಫೀಸರ್ ಆಗಿದ್ದೇನೆ ಅಂತ. ಮೊದಲೇನಾಗಿದ್ದವನು ಕ್ಲರ್ಕ್ ಆಗಿದ್ದ, ಈಗ ಆಫೀಸರ್ ಆಗಿದ್ದೇನೆ ಅಂತ ಹೇಳೋ ಹಾಗೆ ಪರಮಾತ್ಮ ಅನೇಕ ರೂಪಗಳು ಜೀವನ ರೂಪವನ್ನು ಒಳಗಿಟ್ಟಿದ್ದಾನೆ. ಜೀವರೂಪದ ಒಳಗೆ ವಿಶೇಷ ಅರ್ಥ ಅನಿರುದ್ಧ ರೂಪ ಅಂತ ಅರ್ಥ. ಜೀವರೂಪ ಅನಿರುದ್ಧ ರೂಪಕ್ಕೆ ಜೀವರೂಪ ಅಂತಲೂ ಕರೀತಾರೆ. ಅನಿರುದ್ಧ ರೂಪದ ಸ್ಥಿತಿ ಮಾಡ್ತಾರೆ ಪರಮಾತ್ಮ. ಸ್ಥಿತಿ ಪುನಸ್ಸ ಭಗವಾನ್ ಅನಿರುದ್ಧ ನಾಮ ಅಂತ ಕರೆದಿದ್ದರಿಂದ ಇಲ್ಲಿವರೆಗೂ ಸ್ಥಿತಿ ಇರುತ್ತೋ ಅನಿರುದ್ಧ ರೂಪದಲ್ಲಿ ಇರ್ತಾನೆ ಅಂತ ಅರ್ಥ. ನಾಶ ಆದಷ್ಟು ಸಂಕಟ ನಾಶ ಮಾಡಿದ್ದಾನೆ ಅಂತ ಅರ್ಥ. ಸೃಷ್ಟಿ ಆಗ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಬರೀ ದೇವರು ಸೃಷ್ಟಿ ಮಾಡ್ತಾನೆ ಅಂದರೆ ಕರೆಕ್ಟೇ, ಪ್ರತಿಯೊಂದು ರೂಪದ ಕ್ಲಾರಿಫಿಕೇಶನ್. ಪ್ರತಿಯೊಂದು ರೂಪದಿಂದ ಮಾಡ್ತಾನೆ ಅಂತ ಹೇಳಿದಾಗ ಇದು ಕರೆಕ್ಟ್ ಆನ್ಸರ್. ದೇವರು ಸ್ಥಿತಿ ಮಾಡ್ತಾನೆ ಕರೆಕ್ಟು, ಅನಿರುದ್ಧ ರೂಪದ ಸ್ಥಿತಿ ಮಾಡ್ತಾನೆ. ಇನ್ನು ಸ್ಪಷ್ಟೀಕರಣ ಬಂತು, ಅನಿರುದ್ಧ ಲಕ್ಷಣ ಇನ್ನೂ ಸ್ಪಷ್ಟೀಕರಣ. ಅನಿರುದ್ಧ ರೂಪ ಹೇಗಿದೆ ಅಂತ ಕೇಳಿದರೆ ಇನ್ನೂ ಸ್ಪಷ್ಟೀಕರಣ. ಯಾರಿಗೆ ಸ್ಪಷ್ಟೀಕರಣ ಆಗ್ತಾ ಕೇಶವನಾಮ ಅಂತೀವಿ ಅಷ್ಟೇನೆ. ಕೇಶವ ರೂಪ ಹೇಗಿದೆ, ಅದಕ್ಕೆ ಬಣ್ಣ ಏನು, ಅದಕ್ಕೆ ಆಯುಧಗಳೇನು, ತಿಳಿದಷ್ಟು ಕೂಡ ಏನಾಯ್ತು ಅಲ್ಲಿಗೆ ಸಿದ್ಧಿ ಜಾಸ್ತಿ ಬರುತ್ತೆ. ಸಿದ್ಧಿ ಜಾಸ್ತಿ, ತಿಳುವಳಿಕೆ ಜಾಸ್ತಿ ಇದ್ದಷ್ಟು ಕೂಡ ಸಿದ್ಧಿ ಜಾಸ್ತಿ ಬರುತ್ತೆ. ಉದಾಹರಣೆಗೆ ಒಂದು ಪಾಯಸಕ್ಕೆ ಏಲಕ್ಕಿ ಗೋಡಂಬಿ ಆಗ್ತಾ ಹೋದಂತ ಏನಾಗುತ್ತದು, ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ನಮ್ಗೆ ಅರ್ಥ ಆಗುತ್ತೆ, ಇದು ಅರ್ಥ ಆಗಲ್ಲ. ಏ ಕೇಶವ ಅಂತ ತಿಳ್ಕೊಂಡ್ರೆ ಸಾಕ್ರಿ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ತಾನೆ. ಅಷ್ಟೆಲ್ಲ ಯಾಕೆ ತಲೆ ಕೆಡಿಸ್, ದೇವ್ರು ಅಂದ್ರೆ ಸಾಕಪ್ಪ, ಕೇಶವೇನು ಎಲ್ಲ ಒಂದೇ ತಾನೆ ಆಗಿದ್ರು ಕೂಡ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಎಲ್ಲ ಸ್ವೀಟ್ ಆದ್ರಿಗೆ ಎಷ್ಟು ವ್ಯತ್ಯಾಸ ಇದೆ, ಪ್ರತಿಯೊಂದು ದ್ರಾಕ್ಷಿನೂ ಸಿಹಿನೇ, ಸಕ್ಕರೆನೂ ಸಿಹಿನೇ, ಅದರೊಳಗೆ ಸೇರಿದ ರುಚಿ ಏನಾಯ್ತು ಹೊಸದಾಗಿ ಬಂತು. ಅನುಸಂಧಾನದಿಂದ ಆಗೋ ಪ್ರಯೋಜನ ಅಂತ ಅರ್ಥ. ದೇವರು ಅರ್ಥ ಮಾಡಿಕೊಳ್ಳಿ ಅಂತ ನಾನು ತೋರಿಸಿರೋದು ನಮಗೆ. ಯಾವೇನಿದೆ ಅಂತ ಹೇಳಕ್ ಬರೋದಿಲ್ಲ, ಅರ್ಥ ಇದೆ. ಮತ್ತು ತುಪ್ಪದ ಒಗ್ಗರಣೆ ಬೇರೆ ಕೊಟ್ಟ ಜೊತೆಗೆ ಅವಾಗ ಏನಾಯ್ತಾಗ ಇನ್ನೂ ವಿಶೇಷ ಬಂತು. ಅದೆಲ್ಲ ಸೇರಿಸಿಬಿಟ್ಟು ಅದನ್ನು ಕೊಟ್ಟದಾ ಹೋದಂತೆ ಟೇಸ್ಟ್ ಜಾಸ್ತಿ ಆಯ್ತು. ಜೀವೇನ ಅನಿರುದ್ಧೇನ ಪರಮಾತ್ಮನ ಆಯ್ತು. ಆ ರೀತಿ ಅರ್ಥಾನುಸಂಧಾನ ಬರೋದ್ರಿಂದ ಜ್ಞಾನಿಗಳಿಗೆ ಬೇರೆ ಕಡೆ ಮನಸ್ಸು ಹೋಗ್ಲಿಕ್ಕೆ ಬರೋದಿಲ್ಲ ಅವರಿಗೆ, ಗೊತ್ತಾಯ್ತಾ. ಅದು ನೋಡ್ತಾ ಫುಲ್ ಅದು ಇನ್ವಾಲ್ವ್ ಆಗಿಬಿಡ್ತಾರೆ. ಅನ್ಯ ಕಡೆ ಮನಸ್ಸು ನಮಗೆ ಅದು ಮೇಲ್ ನೋಟ್ ಗೊತ್ತಿದೆ ಏನಾಗುತ್ತಾಗ, ಒಂದು ಸಿನಿಮಾ ಟಿ ವಿ ನೋಡ್ತಾನೆ, ಆ ಚಿತ್ರ ಅರ್ಥ ಆಗುತ್ತೆ, ಕಲರ್ ಅರ್ಥ ಆಗುತ್ತೆ, ಮಾತು ಅರ್ಥ ಆಗುತ್ತೆ, ಜೋಕ್ಸ್ ಅರ್ಥ ಆಗುತ್ತೆ, ಎಂಜಾಯ್ ಮಾಡ್ತಾ ಕೊಡ್ತಾನೆ. ಬರೀ ಚಿತ್ರ ನೋಡಿ ಸ್ವಲ್ಪ ನೋಡ್ತಾನೆ, ಇನ್ನು ಚಾನಲ್ ಚೇಂಜ್ ಮಾಡೋಂತ ಹೇಳ್ತಾರೆ. ಯಾಕೆ, ಮಾತು ಅರ್ಥ ಆಗೋದಿಲ್ಲ ಅವನಿಗೆ, ಹುಡುಗ ನಗ್ತಾ ಇರ್ತಾರೆ, ಸುಮ್ಮನೆ ಕೂತಿರ್ತಾನೆ ಅವನು. ಯಾತಕ್ಕೆ, ಅರ್ಥ ಆಗ್ತಾ ಇಲ್ಲ, ಕಾನ್ಸಂಟ್ರೇಷನ್ ಕಡಿಮೆ ಆಗಿಬಿಡುತ್ತೆ. ಪ್ರತಿಯೊಂದು ಪದ ಅರ್ಥ ಆಗ್ತಿದ್ರು ಕೂಡ ಫುಲ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದಕ್ಕೆ ಅನುಸಂಧಾನ ಜ್ಞಾನಿಗಳಿಗೆ ಜಾಸ್ತಿ ಬರೋದ್ರಿಂದ ಹೊರಗೆ ನೋಡೋಕ್ಕೆ ಇಷ್ಟನೇ ಪಡೋದಿಲ್ಲ ಅವರು. ಈ ಟಿ ವಿ ನೋಡೋರು ಬೇರೆ ಕಡೆ ನೋಡೋಕ್ಕೆ ಇಷ್ಟಪಡ್ತಾರಾ, ಗೊತ್ತಾಯ್ತಲ್ಲ. ಆ ಕಡೆ ಹ್ಯಾಕ್ ಕಣ್ಣು ತೆಕ್ಕೊಂಡು ಕೂತ್ಬಿಟ್ಟಿರ್ತಾರ, ಆ ಥರ ದೇವ್ರ ಕಡೆಗೇ ಗಮನ ಇರುತ್ತೆ ಅವ್ರು, ಬೇರೆ ಕಡೆ ಗಮನ ಇರೋದೇ ಇಲ್ಲ. ನಿಮಗೆ ಯಾವ್ದಕ್ಕೆ ಗಮನ ಇರೋದು, ಕಾನ್ಸಂಟ್ರೇಷನ್ ಬರೋಲ್ಲ ಅಂತ ಕೇಳ್ತಾರೆ. ದೇವ್ರ ಪೂಜೆ ಮಾಡ್ತೇವೆ, ಕಾನ್ಸಂಟ್ರೇಷನ್ ಬರೋದಿಲ್ಲ, ಯಾವ್ದಕ್ಕೆ ಬರೋದಿಲ್ಲ ಅಂದರೆ ಅರ್ಥ ಆಗ್ತಾಯಿಲ್ಲ ಯಾವುದಕ್ಕೂ ಕೂಡ. ಅರ್ಥ ಆಗಿದ್ರೆ ಅದೇ ಆ ಕಡೆ ಈ ಕಡೆ ನೋಡ್ತಾ ಹುಡುಗರು ಕ್ಲಾಸಲ್ಲಿ ಕೂ ಅರ್ಥ ಆಗ್ತಿರೋದಿಲ್ಲ, ಈಗ ನೋಡ್ತಾ ಹಾಕುತ್ತೆ ಕಿಟಕಿ ಒಳಗೆ ಮತ್ತೆ 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 ಅಂತ ಹೇಳ್ತಿರ್ತಾರೆ ಅಷ್ಟೇ ಹೊರತು ಕಡೆ ಕೇಳೋದಿಲ್ಲ. ಅರ್ಥ ಆಗ ಆ ಕಡೆ ನೋಡಿ ಕೂಡ ನೋಡೋದಿಲ್ಲ ಅವರು. ಏನೋ ಬರೀತಾರೆ, ವೈಭವ ಹಾಕ್ತಾರೆ, ಹೀಗಂತಿರ್ತಾರೆ, ಈಗ ಇವರು ಹೀಗಂತಾರೆ, ಅವ್ರು ಹೀಗೆ ಅಂತಿರ್ತಾರೆ, ಅಷ್ಟೇ ಮಾತಾಡಿಸ್ಬಾರ್ದು ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆ ಅವರಿಗೆ. ನಮ್ಮ ಎಲ್ಲ ಇವತ್ತು ಕಾರ್ಯಗಳು ಯಾತಕ್ಕೆ ಫೇಲ್ ಆಗ್ತೇವೆ, ಅಂತ ಕೇಳಿದರೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ಕೊನೆಗೆ ಏನು ಮಾಡಿಬಿಟ್ರು, ಯಾವ್ದು ಅರ್ಥ ಆಗುತ್ತೆ ಅಲ್ಲಿಗೆ ಹೋಗಿಬಿಟ್ರು. ಕೊನೆಗೆ ಅವ್ರು ಏನೋ ಮಾಡ್ತಾರೆ, ಅರ್ಥ ಅವ್ರು ಏನೋ ಏನು ಹೇಳೋದಲ್ಲ, ಸ್ವಲ್ಪ ಅರ್ಥ ಹೇಳ್ತಾರೆ. ನಾವೆಲ್ಲ ಇರುತ್ತೆ, ಏನೂ ಅರ್ಥ ಹೇಳೋದಿಲ್ಲ. ಮೂಗು ಹಿಡ್ಕೊಳ್ಳೋ ಸುಮ್ಮನೆ ಮೂಗು ಹಿಡ್ಕೊಳ್ಳೋ ಸಾಕು ಅಂತ ಹೇಳ್ತಾರೆ. ಇನ್ನೊಬ್ಬ ಕೇಳಿದ್ರೆ ನಾಳೆ ಬೈದು ಹೊಡೆದು ಬಿಡ್ತೀನಿ ಅಂತ ಹೇಳ್ತಾರೆ. ಅದು ಕೇಳಿದ ಅವ್ರು ಆಗಲ್ಲ, ಇರೋದನ್ನು ಕಳಿಸಿ ಕೂಡಿಸಿ ಸುಳ್ಳಿನೇ ಅವ್ರು ಏನೋ ಹೇಳ್ತಾರೆ ಪರವಾಗಿಲ್ಲ ಅಂತ ಭಾವನೆ. ಇದು ನಮ್ಮಲ್ಲಿರೋ ದೊಡ್ಡ ತಪ್ಪದು. ಪೂರ್ತಿ ಮೆಕ್ಯಾನಿಕಲಿ ಮಾಡಿ 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 ಕೊನೆಗೆ ಹೇಳೋರಿಗೂ ಬರ್ತೈತೆ, ಅದಕ್ಕೆ ಕೇಳ್ತಾರಂತೆ. ತುಂಬ ದಿವಸ ಆದಮೇಲೆ ಯಾಕೆಲ್ಲ ಕೇಳಬೇಡ, ಯಾಕೆ ಚಿತ್ರಾವತಿ ಎರಡೇ ಹಾಕಿಡಬೇಕು, ಮೂರು ಪಸ್ತಿ ಚ ಪರಿಶೇ ಸರಿ ಯಾತಕ್ಕೆ ಮಾಡಬೇಕು, ಇವೆಲ್ಲ ಯಾತಕ್ಕೆ ಯಾವತ್ತೇ ಹೇಳಬೇಕು ನ್ಯಾಯ ಹುಡುಗನಿಗೆ ಎಂದು ಹೇಳ್ಬೇಕದನ್ನ. ಅವತ್ತು ಹೇಳೋದು ಸರಿಯಾಗುತ್ತು. ಅಮೃತಾಭಿಸ್ತಾನಭಸಿ ಅಂದ್ರೆ ಏನು, ಅಮೃತಾಭಿಧಾನಭಸಿ ಅಂದ್ರೆ ಏನು, ಪ್ರಾಣಾಯಸ್ವಾಹ ಅಂದ್ರೆ ಏನು, ಅವೆಲ್ಲ ಹೇಳ್ತಾವ್ರೆ ಏನಾಗುತ್ತೆ ಅವನಿಗೆ ಎಜುಕೇಷನ್. ಅದು ಪುರೋಹಿತರು ದೊಡ್ಡ ಜವಾಬ್ದಾರಿ. ಅದು ಪುರೋಹಿತರು ಏನೇನೋ ಗೊತ್ತಿರೋದಲ್ಲ ಪಾಪ. ಅವನು ಇರೋದ ಇನ್ನೊಬ್ರು ಹೇಳ ಅಲ್ಲಿಂದ ಇಲ್ಲಿಂದ ಕೂತಿರ್ತಾನೆ ಹೇಳೋ ಅಂತ ಹೇಳಿ ಇಲ್ಲೋ ಹೋದಿರ್ತಿರ್ತಾನೆ. ಗೊತ್ತಾಯ್ತಾ, ಅವ್ರು ಏನು ಸೀರಿಯಸ್ನೆಸ್ ಬರುತ್ತೆ ಅವರಿಗೆ, ಎಲ್ಲ ಒಂಥರ ಮಾಕರಿ ಆದಾಗಾಯ್ತು ಅಷ್ಟೆ. ಅದು ತುಂಬ ತಪ್ಪತ್ತು. ಉಪನಯನ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಗಮನ. ಪ್ರೈಮರಿ ಸ್ಕೂಲಿ ಪಾಠ ಮಾಡೋದು ಭಾರಿ ಕಷ್ಟ. ಮತ್ತೆ ಹೈಯರ್ ಕ್ಲಾಸಲ್ಲಿ ಸೆಲ್ಫ್ ರೆಡಿ ಮಾಡ್ಕೊಂಡ್ಬಿಡ್ತಾರೆ, ಪ್ರೈಮರಿ ಸ್ಕೂಲಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಅಂತ ಎಕ್ಸ್ಪರ್ಟ್ಸ್ ಟೀಚರ್ಸ್ ಬೇಕು. ಸೊ ಪುರೋಹಿತರಿಗೆಲ್ಲ ಒಳ್ಳೊಳ್ಳೆ ಜ್ಞಾನ ಇರಬೇಕು. ಅನುಸಂಧಾನದಿಂದ ಹಿಡಿದು ಅವರಿಗೆ ಸಂಸ್ಕೃತ ಬರೋದಿಲ್ಲ, ಇದು ಬರೋದಿಲ್ಲ, ಏನೇನೂ ಬರೋದಿಲ್ಲ. ಅದು ಎಷ್ಟೋ ಜನ ಕೇಳ್ತಿರ್ತೀರಿ ಹೋದಾಗ, ಆಗಲೆಲ್ಲ ಹೇಳ್ತಿರ್ತೀರ. ಪುರೋಹಿತ ಹೆಸರು ಸುಧಾ ಪಂಡಿತ ಪುರೋಹಿತರು ಒಬ್ರು ಎಲ್ಲ ಮೊನ್ನೆ ಭಾರಿ ಸನ ಮಾಡ್ತಾರೆ ಅಂತ ಹೇಳಿದರು. ಕೊನೆಯ ಘಟ್ಟಕ್ಕೆ ಹೋಗಿದ್ದೆ ನಾನು. ಅವಾಗ ಹೇಳಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ, ರಕ್ಷ ರಕ್ಷೋ ಜನಾರ್ದನ. ರಕ್ಷಸೋದ್ರೆ ರಾಕ್ಷಸ ಅಂತ ಅರ್ಥ, ಅದಕ್ಕೆ ಗೊತ್ತಾಯ್ತಾ. ರಕ್ಷ ಅಂಬುದು ಕ್ರಿಯಾಪದ, ರಕ್ಷೋದ್ದು ಮಾಡಿದ ತಕ್ಷಣ ಅದು ರಾಕ್ಷಸ ಶಬ್ದ, ರಾಕ್ಷಸ ಅಂತ ಅರ್ಥ. ಹೇ ರಾಕ್ಷಸ ನಮ್ಮನ್ನು ಕಾಪಾಡು ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ, ಏನ್ ಮಾಡ್ಬೇಕು ಇಂಥದ್ದು, ಇಂಥ ಕಾಮನ್ ಇದು ತಪ್ಪು ಕಾಮನ್ ಇದು ಹೇಳಿ ನಾವು. ಸರಿ ಸರಿ, ಇನ್ನು ಹೇಳ್ತಾರೆ ಎಷ್ಟೋ ಜನ. ಅದೇನು ಗೊತ್ತಾ, ಭಾರಿ ಜೋರು ಹೇಳ್ತೀವಿ ಅಂತ ರಕ್ಷ ರಕ್ಷೋ ಜನ ಅಂತಾರ ಅಂತಷ್ಟ ಕೇಳೋರಪ್ಪ ಅದಕ್ಕೆ ಹೋಗುದು. ಅದೇ ಹೇಳ್ತಾರೆ, ಅದು ಇಂಪ್ರೆಸ್ ಭಾಳ ಸ್ಟ್ರೆಸ್ ಕೊಡ್ಲಿಕ್ಕೆ ಕೊಟ್ಬಿಟ್ಟು ಆಭಾಸ ಮಾಡಾಕ್ಬಿಡ್ತ. ಆ ಏನಾಗುತ್ತೆ ಯೋಚನೆ ಕೂಡ ಮಾಡೋದಿಲ್ಲ. ಅವ್ ಏನ ಅದೇ ಅರ್ಥ ಹೇಳಿ ಸರಿಯಾಗಿ ಅರ್ಥ ಹೇಳ್ಬಿಟ್ಟು, ರಕ್ಷ ರಕ್ಷ ರಕ್ಷಿಸು ರಕ್ಷ ಎಲ್ಲ ಸರ್ ತಿಳ್ತಾ ಇದ್ದಾರೆ. ಎಷ್ಟು ಸುಲಭ, ಹೇ ರಕ್ಷಸ್ ಅಂತ ಹೇ ರಕ್ಷ ಅಂತ ಆಗಿಬಿಟ್ರೆ, ಎಲ್ಲ ರಾಕ್ಷಸನೇ ನಮ್ಮನ್ನು ಕಾಪಾಡು ಅಂತ ತಿಳ್ಕೊಂಡ್ರೆ ಎಷ್ಟು ಅಪಾರ್ಥ ಆಗುತ್ತೆ. ಇದು ದೃಷ್ಟಾಂತ ಅಷ್ಟೇ. ವಿಜ್ಞಾನ ರೋಚಿ ಶುರು ಮಾಡ್ತಾರೆ, ಮೊದಲನೇ ಪದದಲ್ಲಿ ತಪ್ಪು ಶುರು ಮಾಡ್ತಾರೆ. ವಿಜ್ಞಾನ ರೋಚಿ ಪರಿಪೂರಿತ ಅಂತ ರೋಚಿ ಅನ್ನ ರೋಚಿ ಅಂತ ಬರೋದಲ್ಲಿ ಸಾಮಾನ್ಯ ಪುರೋಹಿತರ ಶೋಕ ಶುರು ಮಾಡ್ತಾರೆ ಹಾಗೆ ಹೇಳ್ತಾರೆ. ಎಲ್ಲ ಎಕ್ಸೆಪ್ಷನ್ಸ್ ಕೆಲವಿರ್ಬೋದು, ಬಟ್ ಅಂತ ಎಕ್ಸೆಪ್ಷನ್ಸ್ ಭಾಳ ಎಕ್ಸೆಪ್ಷನಲ್ಲಿ ಕಡಿಮೆ ಇರುತ್ತೆ. ಅದರಿಂದ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆ ಶ್ರದ್ಧೆ ಪೂರ್ತಿ ಹೊರಟುಬಿಟ್ಟು ಮಾಡಬಾರದನ್ನು ಮಾಡ್ತಾರೆ. ಡೆಡ್ ಬಾಡಿಗಳು ಹೇಗಿದ್ದಾರೆ ಅಂತ ಪ್ರಕಾರ, ಮತ್ತೆ ಈಗ ಡೆಡ್ ಬಾಡಿಯಲ್ಲಿ ಹೇಗಿರ್ತಾನೆ ಮತ್ತೆ ಆ ಬಾಡಿ, ಅದೇನಿದೆ ಹಾಗೆ ಅದನ್ನ ರಕ್ಷಣೆ ಮಾಡ್ತಾರೆ. ಇಲ್ಲದವ್ರು ಏನಾಗ್ತಿತ್ತದು, ಡೆಡ್ ಬಾಡಿ ಡಿಕಂಪೋಸ್ ಆಗಬೇಕು. ಅದು ಡಿಕಂಪೋಸ್ ಆಗಲಿಲ್ಲ ಹೋದ್ರೆ ದೇವರಾತಿ ಮಾಡಿ ಪ್ಲಾಸ್ಟಿಕ್ ಇದೆ ಅಂತ ತಿಳ್ಕೊಬೋಣ. ಅದರಲ್ಲಿ ಇನಾರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಅದಕ್ಕೆ ಕರಿತೀವಿ ನಾವೀಗ. ಗೊತ್ತಾಯ್ತಾ, ಆರ್ಗ್ಯಾನಿಕ್ ಆದಾಗ ಏನಾಗುತ್ತದು, ಲೈಫ್ ಇದೆ ಅದಕ್ಕೆ. ಗೊತ್ತಾಯ್ತು, ಲೈಫ್ ಇರೋದ್ರೆ ಮುಂದಕ್ಕೆ ಹೋಗುದು. ಆ ಯಾವ ಥರ ಲೈಫ್ ಇದೆ ಅಂತ ಕೇಳಿದ್ರೆ, ಈ ರೀತಿ ಡಿಕಂಪೋಸ್ ಆಗೋ ಶಕ್ತಿ ಇದೆ ಅದಕ್ಕೆ. ಇದು ಡಿಕಂಪೋಸ್ ಆಗೋದಿಲ್ಲ, ದೇವರ ಆರೋಪ ಇಟ್ಟಿದ್ರೆ ಡಿಕಂಪೋಸ್ ಆಗುತ್ತೆ. ಎಲ್ಲವರು ಬ್ಯಾಲೆನ್ಸ್ ಆಗ್ತಿದ್ರು ಜಗತ್ತಲ್ಲಿ, ಏನಾಗ್ತಿತ್ತು ಅಲ್ಲಿ ಬರೀ ಹೆಣಗಳ ರಾಶಿ ಬಿದ್ದುಬಿಡ್ತಿತ್ತು ಬರೀ ಎಲ್ಲೋದ್ರು ಕೂಡ. ಹೊತ್ತಾನೆ ಆ ಹೆಣಗಳು ಯಾವ್ದು ಸರಿ ಎಲ್ಲ ಮಣ್ಣಾಗಿ ಹೋಗ್ಬಿಡುತ್ತೆ, ಅದಕ್ಕೆ ದೇವರ ಆರತಿ ಮಾಡಿಸ್ತಾನೆ. ಮತ್ತೆ ಆ ಥರ ಲೈಫ್ ಇಟ್ಟಿದ್ದಾನಲ್ರಿ, ಆ ಥರ ಲೈಫ್ ಡಿಕಂಪೋಸ್ ಆಗಿ ಇಲ್ಲಿ ಡಿಕಂಪೋಸ್ ಆಗದಂತೆ ನೋಡ್ಕೋತಾನೆ. ಬದುಕಿದಾಗ ಡಿಕಂಪೋಸ್ ಆಗ ನೋಡ್ಕೋತಾನೆ. ಮತ್ತೆ ಎರಡು ದೇವ್ರ ಶಕ್ತಿನೇ, ಮತ್ತೆ ಇದು ದೇವ್ರ ಶಕ್ತಿ ಅದು ದೇವ್ರ ಶಕ್ತಿ. ಬಡಿಸೋದು ಹೇಗೆ ಕೆಲಸ, ಎಲೆ ಬಡಿಯೋದು ಒಂದು ವ್ಯವಸ್ಥೆ ತಾನೆ, ಎಲೆ ಆಟೋಮೆಟಿಕ್ ಏರಿ ಬಡ್ಕೊಂಡೋಗಲು ಸಾಧ್ಯ ಇಲ್ಲ. ಅದೇ ರೀತಿ ಒಂದು ವ್ಯವಸ್ಥೆ. ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ಇತಿ ಶ್ರುತೇಹೇ ದೃಷ್ಟಾಂತೀಕೃತ ವಾಕ್ಯೇತು ಜೀವೇನ ಆತ್ಮನಾಯಿತಿ ದ್ವಯಮಪಿ ವ್ಯರ್ಥಂ ಸ್ಯಾದಿತಿ ಜೀವೇನ ಅನಿರುದ್ಧೇನ ಪರಮಾತ್ಮನ ಇತ್ಯತ್ರ ಅರ್ಥೋಪಪತ್ತೇ ಪರಸ್ಯೈವ ಆತ್ಮನ ಇತಿ ವ್ಯರ್ಥಂ ತಥಾ ದೃಷ್ಟಾಂತೀಕೃತೇ ಅಪಿ ವಾಕ್ಯೇ ಅನಿರುದ್ಧಾಖ್ಯೇನ ಸ್ವಾತ್ಮನ ಇತಿ ಅರ್ಥ ಸಂಭವಾಚ್ಯ ದೃಷ್ಟಾಂತಿ ವ್ಯಾಕರಣಂಚ ಪ್ರಸಂಗತ ಪ್ರಸಂಗಾತ್ ತಸ್ಯಾಪಿ ವಾಕ್ಯಸ್ಯ ವ್ಯಾಖ್ಯಾನಾರ್ಥಂ. ದೃಷ್ಟಾಂತ ಕೊಡ್ಲಿಕ್ಕೆ ಕಾರಣ ಏನು, ಅಲ್ಲಿ ಹೇಳಿದ ವಾಕ್ಯಕ್ಕೆ ಅರ್ಥ ಕೊಡ್ಲಿಕ್ಕೋಸ್ಕರ ದೃಷ್ಟಾಂತ ಕೊಡ್ತಾರೆ. ದೃಷ್ಟಾಂತ ಅಂಬೋದೇನದು ಎಕ್ಸ್ಪ್ಲನೇಷನ್, ಒಂದು ರೂಪ. ಅನ್ಯಥಾ ಜೀವೇನ ಸ್ವಾತ್ಮನ ಇತಿ ಸಾಮಾನಾಧಿಕರಣ್ಯೇನ ಸಂಸಾರಿಣ ಪರದೇವತಾಯಾಶ್ಚ ಐಕ್ಯಂ ಪ್ರತೀಯೇತ. ನೀನೀಗ ಅಭೇದ ಅರ್ಥ ಹೇಳಬೇಕು ಅಂತಿದ್ರೆ ಪದ ಇಲ್ಲಿರ್ಬೇಕಾಯ್ತು ಅಂತ ಹೇಳಿದ್ರಲ್ಲ. ಸೊಮ್ಮಹಿ ಅಪೀತಃ ಅಂತ ಅಲ್ವ, ಶ್ವೇನ ಅಪೀತಃ ಅಂತ ಇರಬೇಕಾಗಿತ್ತು ಅಂತ ಹೇಳಿದ್ರಲ್ಲ, ಇಲ್ಲಿ ಹಾಗೇನೆ. ಅಲ್ಲಿ ಜೀವನೇ ಪರಮಾತ್ಮ ಅಂತ ಅರ್ಥ ಬರೋದಾಗಿದ್ರೆ ಜೀವೇನ ಸ್ವಾತ್ಮನ ಅಂತ ಇರ್ತಿತ್ತು, ಪರಮಾತ್ಮನ ಅಂತ ಇರ್ತಿರ್ಲಿಲ್ಲ. ತಾನೇ ಆದ ಜೀವನಿಂದ ಅಂತ ಇರ್ತಿತ್ತು, ತಾನೇ ಆದ ಜೀವನ ಅಂತಿಲ್ಲ ಅಲ್ಲಿ. ಆದ್ರಿಂದನೇ ಆ ಪದಗಳು ಬಂದ ಅಭೇದ ಅರ್ಥಕ್ಕೆ ಯಾವ ರೀತಿ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಭೇದದ ಅರ್ಥ ಹೀಗಿದೆ, ಭೇದ ಅರ್ಥ ಬಂದುಬಿಟ್ಟಿದೆ. ನೀನು ಹೇಳೋ ಅರ್ಥ ಇದರಿಂದ ಮಾಡಕ್ ಬರೋದಿಲ್ಲ, ಅವು ಉಪನಿಷತ್ತನ್ನೇ ಚೇಂಜ್ ಮಾಡಬೇಕಾಗ, ಹೀಗಿರ್ಬೇಕಾಗುತ್ತೆ, ಮ್ಯಾನಿಪುಲೇಟ್ ಮಾಡ್ಕೊಂಡು ಹೇಳಬೇಕಾಗತ್ತೆ. ಅದಕ್ಕೆ ತಪ್ಪು ಅಂತ ತಿಳಿಸಿದ್ರು. ಸ್ವಾತ್ಮನ ಆಯ್ತಿ ಸಮಾನ ಅಧಿಕರಣ್ಯೇನ ಸಂಸಾರಿಣಃ ಪರದೇವತಾಯಶ್ಚ ಐಕ್ಯಂ ಪ್ರತೀಯೇತ ತಥಾ ಚ ನ ಚ ಅಭೇದಂ ಕಶ್ಚಿ ನ ಚ ಅಭೇದೇ ಕಶ್ಚಿತ್ ಆಗಮಃ ಇತಿ ಸತ್ಸ್ಯಾದಿತಿ ಇತಿ ಅಸತ್ಸ್ಯಾದಿತಿ ಮಧ್ಯ ಹೇಳ್ತಾನೆ ಈಗ ತಥಾ ಚ ನ ಚ ಅಭೇದೇ ಕಶ್ಚಿತ್ ಆಗಮ ಇತಿ ಅಸತ್ಸ್ಯಾದಿತಿ ಅದಿದ್ದ ಹೋಗಿದ್ರೆ ಹೇಳ್ಬೋದಾಗಿತ್ತು ನಾಗ ಅಸತ್ವ ಅಂತ ಹೇಳ್ಬೋದಾಗಿತ್ತು ಹಾಗಿಲ್ಲ ಅಸ್ತು ಜೀವಶಬ್ದಸ್ಯ ಪರಮಾತ್ಮನಿ ಶಕ್ತಿ ತಥಾಪಿ ಏತಯೋರ್ ವಾಕ್ಯಯೋ ತತ್ಪರತ್ವಂ ಕುತಃ ಇತ್ಯತಃ ಸಮಾಖ್ಯಾರೂಪಾತ್ ವಾಕ್ಯಾಂತರಾತ್ ಇತಿ ಅಭಿಪ್ರೇತ್ಯ ತತ್ ಪಠತಿ ವಿಷ್ಣುರೀತಿ. ಆಯಿತು ಸ್ವಾಮಿ, ಮೊದಲೇನು ಮಾಡಿದ್ದೆ ಜೀವ ಅಂತ ಹೆಸರೇ ಇಲ್ಲ ವಿಷ್ಣುವಿಗೆ ಅಂತ ಹೇಳಿದ್ದ. ಇರಬಹುದು, ಇಲ್ಲಿ ಅದು ಯಾಕೆ ತೊಗೋಬೇಕು ಅದನ್ನು ಅಂತ ಕೇಳ್ತ. ಅದಕ್ಕೆ ಹೇಳ್ತಾರೆ ಇಲ್ಲಿ ಯಾತಕ್ಕೆ ತೊಗೋಬೇಕು ಅಂದರೆ ವಿಷ್ಣು ಜೀವ ಇತಿ ಪ್ರೋಕ್ತ ಸತತಂ ಪ್ರಾಣಧಾರಣಾತ್ ಸಪ್ರವಿಶ್ಯ ಶರೀರಂಚ ಸ್ಥಾವರಂ ಜಂಗಮಂ ತಥಾ ಮಹಾಭೂತಾನಿ ಚ ವಿಹುಹು ತ್ರಿವೃತ್ಕರಣಪೂರ್ವಕಂ ಸಂಸಾರಿಡಂ ಭ್ರಾಮಯತಿ ಸದೈವಾನ್ಯತ್ವಲಕ್ಷಣಂ ತೇನಾಯಂ ಮೋದತೆ ನಿತ್ಯಂ ವೃಕ್ಷಾವಸ್ಥಾಂ ಗತೋಪಿ ಸನ್ ಇತಿ ಚ. ಜೀವಶಬ್ದ ಉಪಯೋಗಿಸಿದ ಏನೇನಾಗುತ್ತೆ ಅಂತ ಹೇಳ್ತಾರೆ. ಜೀವ ಅಂತ ಪ್ರಾಣಧಾರಣಾತ್ ಜೀವ ಅಂತ ಇಟ್ಟಿರೋದ್ರಿಂದ ಏನೇನಾಗುತ್ತೆ ನೋಡಿ. ಈಗ ವಿಷ್ಣು ಜೀವ ಇತಿ ಪ್ರೋಕ್ತ ಸತತಂ ಪ್ರಾಣಧಾರಣ ಒಂದು ಪದಕ್ಕೆ ಅರ್ಥ ಇರುತ್ತೆ. ಲೈವ್ ವೈರ್ ಅಂತ ಎಷ್ಟು ಅರ್ಥ ಇದೆ ಅದಕ್ಕೀಗ. ಅವ್ ಲೈವ್ ವೈರ್ ಏನು ಅಲ್ಲ, ಲೈವ್ ಡೆಡ್ ವೈರ್ ಏನು ತಿಳ್ಕೊಂಡು ಮುಟ್ಟಿದ್ರೆ ಏನಾಗುತ್ತೆ ಆಗ. ಲೈವ್ ವೈರ್ ಅಂತಷ್ಟು ಏನು ಅರ್ಥ ಆಯ್ತು ಅವನಿಗೀಗ. ಓಹೋ ಕರೆಂಟ್ ಲೋ ಆಗ್ತಾ ಇದೆ, ಶಾಕ್ ಕೊಡಿ, ಎಲ್ಲ ಅರ್ಥ ಆಗುತ್ತೆ ಅವನಿಗೆ. ಅದೇ ರೀತಿ ಜೀವ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಈಗ, ಇಷ್ಟೆಲ್ಲ ಮಾಡಿಸೋ ರೂಪ ಅಂತ ಅರ್ಥ. ಜೀವ ಶಬ್ದ ಜೀವಯತಿ ಇತಿ ಜೀವ, ಗೊತ್ತಾಯ್ತಾ, ಜೀವನ ಕೊಡುವ ರೂಪದಲ್ಲಿ ಪರಮಾತ್ಮ ಅಲ್ಲಿದ್ದಾನೆ. ವಿಷ್ಣು ಜೀವ ಇತಿ ಪ್ರೋಕ್ತ ಸತತಂ ಪ್ರಾಣಧಾರಣ. ಇಲ್ಲಿಯವರಿಗೆ ಜೀವ ಬದುಕಿರ್ತಾನೆ, ಪ್ರಾಣಧಾರಣ ಮಾಡಿಸಿದ್ರು ಪರಮಾತ್ಮ. ನಮ್ಮ ಪ್ರಾಣ ಧಾರಿಸಿ ನಮ್ಮ ಕೈಲೇ ಇದ್ದಿದ್ರೆ ಯಾರು ಪ್ರಾಣನೇ ಬಿಡ್ತಿರ್ಲಿಲ್ಲ, ಗೊತ್ತಾಯ್ತಾ. ನಮ್ಮ ಕೈಲಿಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ನಿಗೆ ಫಸ್ಟ್ ಮನೆಗೆ ಬಿಟ್ಟ ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ಬಿಟ್ಟು ಹೋಗ್ಬೇಕೀಗ. ತಾನೇ ಆಗಿದ್ರೆ ಏನು ಮಾಡ್ಬೋದಾಗಿತ್ತು, ನಿಶ್ಚಿಂತೆ ಇರ್ಬೋದು. ಅಲ್ಲಿರೋವರೆಗೂ ಅಷ್ಟೇ, ಬಾಡಿಗೆ ಮನೆಗೆ ಕೊಟ್ಟಾಗ ಅವಕಾಶ ಕೊಡೋವರೆಗೂ ಇದ್ದು ಬಿಡು ಅಂದರೆ ಹಾಗೆ ಬಿಡಬೇಕು. ಅಲ್ಲಿ ಯದ್ಯಪಿ ಇದ್ದಾನೆ, ಬಟ್ ಗೊತ್ತವ್ರಿ ನನ್ನ ಮನೆಯಲ್ಲ ಅಂತ ಎಚ್ಚರ ಇದೆ, ಗೊತ್ತ, ಬಾಡಿಗೆ ಮನೆ ಅಂತ ಒಪ್ತಾರೆ. ಅದೇ ರೀತಿಯೇ ದೇವರು ಕೊಟ್ಟ ದೇಹ ಇದು, ಇದೇವರು ಪ್ರಾಣಧಾರಣ ಮಾಡ್ತಾರೆ, ಅಲ್ಲಿ ಇರ್ತೀವಿ ಅಷ್ಟೇ, ಅವಲಿರ್ಲಿಕ್ಕಾಗೋದಿಲ್ಲ. ಸಪ್ರವಿಶ್ಯ ಶರೀರಂಚ ಸ್ಥಾವರಂ ಜಂಗಮಂ ತಥಾ, ಸ್ಥಾವರ ದೇಹವನ್ನು ಪ್ರಯೋಜನ ಮಾಡ್ತಾನೆ, ಜಂಗಮ ದೇಹವನ್ನು ಪ್ರಯೋಜನ ಮಾಡ್ತಾನೆ. ಇದು ಸ್ಥಾವರ ಶರೀರ, ಜಂಗಮ ಶರೀರ ಅಂದ್ರೇನು, ವೃಕ್ಷಾದಿಗಳು ಸ್ಥಾವರ ಶರೀರ, ಈ ಪ್ರಾಣಿ ಮೊದಲಾದವುಗಳು ಜಂಗಮ ಶರೀರ. ಜಂಗಮ ಅಂತಷ್ಟು ಲಿಂಗಾಯತ್ರ ಜಂಗಮ ಜ್ಞಾಪಕ ಆಗಬೇಕಾಗಿಲ್ಲ. ಅವ್ರು ಕರೆಯೋದು ಏನಂತ ಯಾತಿಕ ಪದ ಭೂಮಿಗಳು ಗೊತ್ತು, ಅವರು ಜಂಗಮ ಜಂಗಮ ಅಂತೇಳಿ. ಇವರೆಲ್ಲ ಈಶ್ವರ ರೂಪ ಅಂತ ಅರ್ಥ, ಮೊಬೈಲ್ ಶಿವ, ಅದಕ್ಕೋಸ್ಕರ ಜಂಗಮ ಅಂತ ಪದ ಉಪಯೋಗಿಸಿದರು ಅಷ್ಟೇ. ನಾವು ಒಪ್ತೇವೆ ಅದನ್ನು, ಜಂಗಮ ರೂಪ. ಅತಿಥಿಗಳು ಮನೆ ಬಂದರೆ ಏನರ್ಥ, ಅಲ್ಲಿ ಪರಮಾತ್ಮ ಏನಿಟ್ಟಿದ್ದಾನೆ, ಚಲಪ್ರತಿಭಾ. ಜಂಗಮ ಅಂದ್ರೇನು, ಚಲಿಸುವ ಅಂತ ಅರ್ಥ, ಮೊಬೈಲ್ ಅಂತ ಅರ್ಥ. ಜಂಗಮ ಫೋನ್ ಅಂತ ಕರಿಬೋದು, ಬೇಕಾದ್ರೆ ಮೊಬೈಲ್ ಫೋನ್ ಏನಂತ ಕರಿಬೋದು, ಜಂಗಮ ಫೋನು. ಅದು ಸ್ಟ್ಯಾಟಿಕ್ ಫೋನ್, ಸ್ಥಾವರ ಫೋನ್. ಸ್ಟ್ಯಾಟಿಕ್ ಅಂಬುದು ಸ್ಥಾವರ, ಹಾಗೆ ಬಂದಿರುತ್ತದೆ, ಸ್ಟ್ಯಾಟಿಕ್ ಸ್ಥಾವರ. ಸಪ್ರವೇಶ ಶರೀರಂಚ ಸ್ಥಾವರಂ ಜಂಗಮಂ ತಥಾ ಮಹಾಭೂತಾನಿ ಚ ಬಿಹುಹು, ಪಂಚ ಮಹಾಭೂತಗಳು, ಪಂಚಭೂತಗಳು. ತ್ರಿವೃತ್ಕರಣ ಪೂರ್ವಕಂ, ವಾಯು ಆಕಾಶ ಬಿಟ್ಟರೆ ಮೂರು ಉಳ್ಕೊಂಡ್ತು, ಪೃಥ್ವಿ ಅಪ್ತೇಜ ವಾಯು ಆಕಾಶ. ಪೃಥ್ವಿ ಅಪ್ತೇಜೋ ಐದಿದೆ, ಐದರಲ್ಲಿ ಮೂರನ್ನು ಮಾತ್ರ ತಗೊಂಡಾಗ ಏನಾಗುತ್ತೆ, ತ್ರಿವೃತ್ಕರಣ, ಮೂರನ್ನು ಮಿಕ್ಸ್ ಮಾಡ್ತಾ ಹೋಗೋದು. ವಾಯು ಆಕಾಶ ಕಾಮನ್ ಆಗಿರುತ್ತೆ, ಈ ಮೂರು ಸ್ಪೆಷಲ್ ಆಗಿರುತ್ತೆ. ತ್ರಿವೃತ್ಕರಣ ಪೂರ್ವಕಂ ಸಂಸಾರಿಣಂ ಭ್ರಾಮಯತಿ ಸದೈವ ಅನ್ಯತ್ವ ಲಕ್ಷಣಂ. ಈ ರೀತಿ ಮಾಡಿ ದೀವನಿಗೆ ದೇಹವನ್ನು ಕೊಟ್ಟು ಪರಮಾತ್ಮ ಸುತ್ತಿಸ್ತಾ ಇದ್ದಾನೆ ಸಂಸಾರದೊಳಗೆ. ಬಟ್ ಎವ್ರಿ ಟೈಮ್ ಏನಾಗಿದ್ದಾನೆ, ಅನ್ಯತ್ವ ಲಕ್ಷಣ. ಕುಂಬಾರ ಗಡಿಗೆ ಮಾಡ್ತಾ ಇದ್ದಾನೆ, ಪ್ರತಿ ಸ್ಟೇಜಲ್ಲಿ ಏನಾಗಿದ್ದಾನೆ, ಗಡಿಗೆಯಿಂದ ಅವನು ಬೇರೆ ಆಗಿದ್ದಾನೆ, ಬೇರೆ ಆಗಿದ್ದು ಮಾಡ್ತಾನೆ ಹೊರತು. ಇದು ಮಾಡಿ ಡ್ರೈವ್ ಮಾಡೋಕೆ ಡ್ರೈವರ್ ಕೂತವನು ವೆಹಿಕಲಿಂದ ಏನಾಗಿ ಕೂತಿರ್ತಾನಲ್ಲಿ, ಬೇರೆ ಆಗಿ ಕೂತಿರ್ತಾನೆ, ಗೊತ್ತಾಯ್ತಾ. ವೆಹಿಕಲ್ ಯಾಕೆ ಕೊಡೋದಿಲ್ಲ ಅವನು, ವೆಹಿಕಲ್ನಲ್ಲಿ ಡ್ರೈವರ್ ಹ್ಯಾಕ್ ಕೊಡ್ತಾನೋ, ಜೀವನ ಒಳಗೆ ಪರಮಾತ್ಮ ಹ್ಯಾಕ್ ಕೂತಿದ್ದಾನೆ ಅಂದರೆ ನಿಯಾಮಕನಾಗಿ ಕೂತಿದ್ದಾನೆ ಹೊರತು ಜೀವನೇ ಆಗಿ ಕೂತ್ಬಿಟ್ಟಿಲ್ಲ ಅಲ್ಲಿ. ಸಂಸಾರಿಣಂ ಭ್ರಾಮಯತಿ ಸದೈವ ಅನ್ಯತ್ವ ಲಕ್ಷಣ ತೇನಾಯಂ ಮೋದತೆ ನಿತ್ಯಂ ವೃಕ್ಷಾವಸ್ಥಾಂ ಗತೋಪಿ ಸನ್. ಇಲ್ಲದೆ ಹೋಗಿದ್ರೆ ವೃಕ್ಷಾವಸ್ಥೆಯಲ್ಲಿ ಇದ್ದಾಗ ಜೀವನ ಎಂಜಾಯ್ ಮಾಡೋಕೆ ಆಗ್ತಿತ್ತಾ, ಜೀವನ ಎಂಜಾಯ್ ಮಾಡಿಸಿ ನೀರು ಹಾಕ್ತಾರೆ ವೃಕ್ಷದ ಬುಡಕ್ಕೆ, ಒಳ್ಳೆ ಖುಷಿ ಆಗುತ್ತೆ ನೀರಿಗೆ. ಕಡಲಿ ತೊಗೊಂಡು ಹೇಳ್ತಾರೆ, ಹೇಳ್ತಾರೆ ಒಂದೇನೋ ಕಡಿಲಕ್ಕೆ ಅಂತ ಹೋಗಿಬಿಟ್ರೆ ಆಗ ಮುದುಡುತ್ತಂತ ಪಾಪ, ನಮ್ಮ ನೇಕೆಟ್ ಆಗಿ ಕಾಣಿಸಲಿಲ್ಲ, ಸೂಕ್ಷ್ಮವಾಗಿ ನೋಡಿದರೆ ಅದರಲ್ಲಿ ರೆಸ್ಪಾಂಡ್ ಮಾಡುತ್ತಂತ. ಅವೆಲ್ಲ ಟಿಕಾರ ಬೆಳೀತಾರೆ, ಆಚಾರ ಹೇಳ್ತಾರೆ, ಲೈಫ್ ಇದೆ ಒಂದು ಗುರುತು, ಅದು ಒಂದು ತಿಳಿತಾ. ಕೆಲವೊಂದು ಸ್ಪಷ್ಟ ಕಾಣುತ್ತೆ, ಪುಟ್ಟಕ್ಕೊಂದು ಮುಟ್ಟಿದ್ರೆ ಮುನಿ ಅಂತಿರುತ್ತಲ್ಲ, ಮುಟ್ತಿರ್ಲಿಕ್ಕೆ ಮುದ್ರಿಕೊಂಡ್ಬಿಡುತ್ತೆ, ಮತ್ತೆ ಹೀಗಾಗುತ್ತೆ. ಕೆಲವು ಕ್ಲಿಯರ್ ಆಗಿ ಕಾಣುತ್ತೆ, ಕೆಲವು ಸೂಕ್ಷ್ಮವಾಗಿ ಕಾಣುತ್ತೆ ಅಷ್ಟೇ. ಆದರೆ ಡೆಡ್ ಇದಕ್ಕೆ ಅದೆಲ್ಲ ಕಾಣೋದಿಲ್ಲ. ಇವತ್ತು ಉದಾಹರಣೆಗೆ ಇಂಜೆಕ್ಷನ್ ಕೊಡಕ್ಕೆ ಹೋದಾಗ ಈ ಮಾಡ್ತಿರ್ತಾರೆ ಇವರು ಬದುಕಿದವರು, ಡೆಡ್ ಬಾಡಿ ಕೊಟ್ಟು ಏನು ಮಾಡುತ್ತದೆ, ಏನು ಮಾಡೋದಿಲ್ಲ ಆತ. ಸೊ ಲೈಫ್ ಇರೋವರೆಗೂ ಕೂಡ ದೊಡ್ಡವರು ಕೂಡ ಈ ಕೈ ತರೋದವೆಲ್ಲ ಮಾಡ್ತಿರ್ತಾರೆ ಪಾಪ. ಪಂಚೇಂದ್ರಿಯಗಳಿರೋ ಪ್ರಶ್ನೆ ಅಲ್ಲ, ಲೈಫ್ ಇದೆ, ಲೈಫ್ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಕಣ್ಣೇ ಇರಬೇಕಾಗಿಲ್ಲ, ಕಣ್ಣು ಅದಕ್ಕೆ ತಿಳ್ಕೊಳ್ಳೋ ಶಕ್ತಿ ದೇವರು ಬೇರೆ ರೀತಿ ಕೊಟ್ಟಿದ್ದಾರೆ, ಸಂವೇದನಾ ಶಕ್ತಿ ಕೊಟ್ಟಿದ್ದಾರೆ. ಆದರೆ ಬುದ್ಧಿ ಜ್ಞಾನ ಕೊಟ್ಟಿಲ್ಲ, ಜ್ಞಾನ ಮಾತ್ರ ಇದಕ್ಕೇನೆ, ಮನುಷ್ಯ ದೇಹಕ್ಕೇನೆ. ಉಳಿದಕ್ಕೆ ಎಷ್ಟು ಜ್ಞಾನ ಅಂದರೆ ಸರ್ವೈವಲ್ ಎಷ್ಟೋ ಅಷ್ಟೇ, ಮುಂದೆ ಪ್ರೋಗ್ರೆಸಿವ್ ಚಾನ್ಸ್ ಇಲ್ಲ ಅದರಲ್ಲಿ. ತೇನಾಯಂ ಮೋದತೆ ನಿತ್ಯಂ ವೃಕ್ಷಾವಸ್ಥಾಂ ಗತೋಪಿ ಸನ್ನಿಧಿ ಚ ಸವಿಹು. ಅಲ್ಲಿ ಎರಡರ್ಥ, ವೃಕ್ಷಾವಸ್ಥಾಂ ಗತೋಪಿ ಜೀವ ಮೋದತೆ. ವೃಕ್ಷರೊಳಗಿದ್ರೂ ಪರಮಾತ್ಮ ಆನಂದದ ಧಕ್ಕೆ ಇಲ್ಲ. ಎಲ್ಲಿದ್ರೂ ಪರಮಾತ್ಮ ಏನಾಗಿರ್ತಾನೆ, ಪೂರ್ಣಾನಂದನಾಗಿಯೇ ಇರ್ತಾನೆ. ಉದಾಹರಣೆಗೆ ಒಬ್ಬ ರಾಜ ಜೈಲ್ ನೋಡಕ್ಕೆ ಒಳಗೆ ಹೋಗ್ತಾನೆ, ಈಗ ಸೆಲ್ಲೊಳಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಪೂರ್ತಿಯಾಗಿ, ಬಾಲಕ್ಕೂ ಮೇಲೆ ನೋಡ್ತಾನೆ ಸರಿ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಇಷ್ಟಾದ್ರೂ ಏನಿದೆ ಆ ಟೈಮ್ನಲ್ಲಿ ಅವನಿಗೆ, ಈಗ ನಾನು ರಾಜ ಪೂರ್ಣಾನಂದನೇ ಇದೆ. ಅಲ್ಲಿ ಹೋಗಿದ್ದಕ್ಕೆ ಏನು ದುಃಖ ಆಗಿಲ್ಲ ಅವನಿಗೆ, ಅದಕ್ಕೆ ಸ್ವಾತಂತ್ರ್ಯ ಏನೋ ದುಃಖದ ಪ್ರಶ್ನೆ ಇಲ್ಲ. ಅದಕ್ಕೆ ದೇವ್ರು ಎಂತಲ್ಲಿದ್ದಾನೆ ಅಂತ ಒಪ್ಪಿಕೊಂಡ್ರು ಕೂಡ, ದೇವರ ಆನಂದ ಕುಂದಿದೆಯೋ ಅಂದ್ರೆ ಯಾವ ಕುಂದು, ಅದು ವೈಭವ. ಇಷ್ಟ ಬಂದಾಗ ಆ ಸೇರ್ಗೆ ಹೋಗೋಣ, ಈ ಸೇರ್ಗೆ ಹೋಗೋಣ ನೋಡು ಅಂತ ಹೇಳ್ತಾನೆ. ಅದನ್ನ ತೆಗೆದು ಇದನ್ನ ತೆಗೆದು ಚೆಕ್ ಮಾಡ್ತಾನೆ ಇರ್ತಾನೆ. ಮಾಡ್ಬೇಕಾರಲ್ಲ ಅವನ ಏನ್ ಮಾಡ್ತಾನೆ, ಅದನ್ನ ಅಧಿಕಾರದ ಆನಂದ ಅನುಭವಿಸ್ತಾನೆ ಹೊರತು ದುಃಖ ಅನುಭವಿಸೋದಿಲ್ಲ. ಅದೇ ಒಳಗಿರ ಕೈದಿಗೆ ಏನಾಗೈತೆ, ಈಗ ಒಬ್ಬರೇ ಹಿಂಸೆ ಅವನಿಗೆ. ಅದು ಒಂದೇ ಜಾಗದಲ್ಲಿ ಇಬ್ಬರು ಇದ್ರು ಕೂಡ ಅನುಭವ ಬೇರೆ ಬೇರೆ ಆಗಿದೆ ಇಬ್ಬರಿಗೂ ಕೂಡ. ಅದರಿಂದ ಒಂದೇ ದೇಹದಲ್ಲಿ, ಅದೇ ಪ್ರಶ್ನೆ ಬ್ರಹ್ಮಸೂತ್ರದಲ್ಲಿ, ಇಬ್ಬರು ಒಂದೇ ಕಡೆಯ ಸಮಾನ ಭೋಗ ಪ್ರಾಪ್ತಿ ರೀತಿ ಚೇತನ, ಯಾಕೆ ವೈಶೇಷ್ಯಾತ್ ಅಂತ ಹೇಳ್ತಾರೆ. ಜೀವರ ರೀತಿ ಬೇರೆ, ದೇವರ ರೀತಿ ಬೇರೆ. ಆದ್ದರಿಂದ ಒಂದೇ ದೇಹದಲ್ಲಿ ದೇವರು ಜೀವರು ಇಬ್ಬರು ಒಂದೇ ಕಡೆ ಇದ್ರು ಕೂಡ ದೇವನಿಗೆ ಬರೀ ಆನಂದ, ಜೀವರಿಗೆ ಯೋಗ್ಯತೆ ಇರಕ್ಕಂತೆ ಆನಂದ ಮಿಕ್ಸೆಡ್. ಅದನ್ನು ಕೂಡ ಅದು ಪೂರ್ಣಾನಂದ ಅಂತ ಇಲ್ಲೇ ಇಲ್ಲ. ಇತಿ ಪಠತಿ ಪ್ರಾಣಾನಾಂ ಇಂದ್ರಿಯಾಣಾಂ ಶರೀರೇ ಧಾರಣಾತ್ ಸ್ಥಾಪನಾ. ಪ್ರಾಣಧಾರಣ ಶಬ್ದಕ್ಕೆ ಎರಡರ್ಥ, ಜೀವನ ಇಳಿಸಿರೋದು ಒಂದರ್ಥ, ಇಂದ್ರಿಯಗಳನ್ನು ಮೇಂಟೈನ್ ಮಾಡೋದು ಇನ್ನೊಂದು ಅರ್ಥ. ಮತ್ತೆ ನರ್ವ್ ಡೆಡ್ ಅಂದ್ಬಿಡ್ತಾರೆ, ಕಣ್ಣು ಇನ್ನೇನು ಮಾಡೋಕ್ಕಾಗಲ್ಲ, ನರ್ವ್ ಡೆಡ್ ಅಂತಾರೆ. ಅಂದರೆ ಕಣ್ಣಿಗೆ ಪ್ರತ್ಯೇಕ ಕನೆಕ್ಷನ್ ಇದೆ, ಮತ್ತೆ ಈಗ ಪ್ರತಿ ದೇಹಕ್ಕೊಂದು ಕನೆಕ್ಷನ್ ಇದೆ, ಬದುಕಿದ್ದಾನೆ, ಕಣ್ಣು ಹೋಗಿದೆ, ಆ ಭಾಗ ಮಾತ್ರ ಬಿಟ್ಟು ಹೋಗಿದ್ದಾನೆ ದೇವರು. ಯಾವ ಭಾಗ ಬಿಡ್ತಾನೋ, ಆ ಯಾವ ಭಾಗದಿಂದ ಲೈಫ್ ಹೋಗುತ್ತೋ ಆ ರೆಂಬೆ ಒಣಗುತ್ತೆ ಅಂತ ಹೇಳಿದ್ರಲ್ಲ, ಈ ಕಣ್ಣಿನಿಂದ ಹೊರಟರೆ ಕಣ್ಣು ಹೋಗಿಬಿಡುತ್ತೆ, ಕಿವಿಯಿಂದ ಹೋದರೆ ಕಿವಿ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಒಂದೊಂದು ಅಂಗದಿಂದ ಪರಮಾತ್ಮ ಬಿಡ್ತಾ ಹೋದಂತ ಹಾಗಾಗುತ್ತೆ. ಅಲ್ಲಿನೇನು ದೇವರಲ್ಲಿ ಇದ್ದಾನೆ ಅಂತ ಅರ್ಥ. ಕಣ್ಣಲ್ಲಿ ದೇವರು ಯಾವ ಚಿಂತನೆ ಮಾಡೋಕೆ ಇದ್ದಾನೆ ಅಂತ ನೋಡ್ತಾ ಇದ್ದೇನೆ, ನೋಡ್ಲಿಕ್ಕೆ ಆಗ್ತಿರಲಿಲ್ಲ. ಅವ್ರ ಮೇಲೆ ದೇವರಿದ್ದಾನೆ. ಮತ್ತೆ ಅಭಿಮಾನಿ ದೇವತೆಗಳೆಲ್ಲ ಯಾವಾಗಿರ್ತಾರೋ ಅವರು ದೇವರ ಅಪ್ಪಣೆಯಿಂದ ಅಷ್ಟೇನೆ. ಬಿಡು ಅಂದ್ರೆ ಬಿಡು, ಟ್ರಾನ್ಸ್ಫರ್ ರಿನ್ಯೂ ಮಾಡಿ ರಿನ್ಯೂ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಅವರು ಆ ಮೇಲೆ ಆರ್ಡರ್ ಬಂದಿದೆ ಈಗ, ಅವ್ರು ಹೈಯರ್ ಆಫೀಸ್ ಹೆಡ್ ಡೌನ್ ಪಾಪ, ಐ ಆಮ್ ಸಾರಿ ಐ ಆಮ್ ರಿಲೀವಿಂಗ್ ಅಂತ ಹೇಳ್ತಾರೆ. ಯಾಕೆ ನೋಡಿ ಆರ್ಡರ್ ತೋರಿಸ್ತಾನೆ ಅಷ್ಟೇ. ತತ್ವಾಗಡಿ ದೇವತೆಗಳೆಲ್ಲ ಸಂಬಂಧಪಟ್ಟಕ್ಕೆ ಹೆಡ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಅವರು. ಆಲ್ ಇನ್ ಆಲ್ ಅಲ್ಲ, ಎಂಟೈರ್ ಗೌರ್ಮೆಂಟ್ ಅಂದ್ರೆ ಪರಮಾತ್ಮ ಒಬ್ಬನೇ, ಉಳಿದವ್ರು ಯಾರಿಗೂ ಆ ಶಕ್ತಿ ಇಲ್ಲ. ಅವರೆಲ್ಲ ಅಪಾಯಿಂಟೆಡ್ ಅಷ್ಟೇ, ಎಷ್ಟು ದಿವಸ ಇರ್ತಾರೋ ಅವ್ರದ್ದು ಎಷ್ಟು ದಿವಸ. ತಥಾ ಶಬ್ದ ಸಮುಚ್ಚಯೇ ಏತೇನ ಪ್ರಥಮ ವಾಕ್ಯಾರ್ಥೋ ನಿರ್ಣೀಯತೆ. ಪಂಚಭೂತಾನಿ ತೇಜು ಅವನ್ನಾನಿ ಪ್ರವಿಶ್ಯ ಶೇಷೇಣ ದ್ವಿತೀಯ ವಾಕ್ಯಾರ್ಥ ತಥಾ ಶಬ್ದ ಸಮುಚ್ಚಯೇ ಭ್ರಾಮಯತಿ ಜಾಗರಾಜ್ಯವಸ್ಥಾಸು. ಜಾಗ್ರದ ಅವಸ್ಥೆ ಇತ್ಯ ಅವಸ್ಥಾತ್ರಗಳನ್ನು ಕೊಡ್ತಾನೆ, ದೇಹಕ್ಕೆ ಹೋಯ್ತಾನೆ, ಎಲ್ಲ ಮಾಡ್ತಾನೆ. ಸ್ವಸ್ವರೂಪಂ ಸಂಸಾರಿಣಂ ಕಥಂ ಭ್ರಾಮಯತಿ ಇತ್ಯತ ಉಕ್ತಂ ಸದೈವೇತಿ. ಚೇತನತ್ವೇ ಸತಿ ಈಶ್ವರಾದ ಅನ್ಯತ್ವಮೇವೇಹಿ ಸಂಸಾರಿಣೋ ಲಕ್ಷಣಂ. ಅಲ್ಲರಿ ದೇನೇ ತಾವರು ಯಾಕೆ ಭ್ರಾಮತಿ ಅಂತ ಕೇಳಿದ್ರೆ, ದೇವರು ತಾನಲ್ಲ, ದೇವರಿಂದ ಭಿನ್ನ, ಅದಕ್ಕೇನೆ ಭ್ರಮಣ ಮಾಡಿಸ್ತಾ ಇದ್ದಾನೆ. ತೇನ ಪರಮೇಶ್ವರ ಸನ್ನಿಧಾನ ವಿಶೇಷೇಣ ದೃಷ್ಟಾಂತೀಕೃತ ವಾಕ್ಯೆ ಜೀವಶಬ್ದಸ್ಯ ಪರಮಾತ್ಮ ಪರತ್ವೇ ಯುಕ್ತಿಂಚಾಹ ತತ್ತೇಜ ಇತಿ. ಈಗ ತೇಜಸ್ಸು ಬಂತು, ಆ ವಿಷಯ ನಾಳೆ ನೋಡೋಣ. ಈಗ ಅದು ಆ ದೃಷ್ಟಾಂತ ಮುಗಿದಿದೆ, ತೇಜಸ್ಸಿನ ದೃಷ್ಟಾಂತ ಬಂತಲ್ಲ. ತೇಜ ಪರಸ್ಯಾಂ ದೇವತಾಯಾಮ್ ಅಂತ ಹೇಳ್ತಾರೆ. ವಾಕ್ ಮನಸಿ ಮನಃ ಪ್ರಾಣೇ ಪ್ರಾಣ ತೇಜಸಿ ತೇಜ ಪರಸ್ಯಾಂ ದೇವತಾಯಾಮ್ ಆ ದೃಷ್ಟಾಂತನ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನ ನಾಳೆ. ಓಂ ಜನ್ಮಾದ್ಯಶ್ಚ ಯದೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಪಶ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ.